ಯಾರ ಹೆಸರು ಹೇಳಿದರೆ ನಮಗೆ ಧರ್ಮ ಜಾಸ್ತಿ ಆಗಬೇಕು, ಅಂಥವ್ ಇಂತಹ ಧರ್ಮ ಮಾಡ್ತಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಫ್ಯಾಕ್ಟ್,
ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಅದು ಯುಧಿಷ್ಠರನ ಕಥೆನೇ ಧರ್ಮ ತಪ್ಪಿದ ಕಥೆ ಇದು. ಒಂದು ಪುನಃಪ್ರವೇಶ ಮಾಡಿದರೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ರಾತ್ರಿ ಉಳ್ಕೊಂಡ್ರಂತ ಹೋಗಿ ಒಂದ್ ಕಡೆಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು. ರಾತ್ರಿ ಎಲ್ಲ ಉಳ್ಕೊಂಡಿದ್ದಾರೆ, ರಾತ್ರಿ ಏನು ಮಾಡಿದ್ರು, ಬೆಳಿಗ್ಗೆ ಬೇಗ ಎದ್ರಂತೆ, ಅವತ್ತಿನ ವ್ಯಾಯಾಮ ಎಲ್ಲ ಪೂರೈಸಿದ್ರಂತೆ. ಅದೊಂದು ಆಶ್ಚರ್ಯ, ಮಹಾಭಾರತ ಅದು ಮೈನರ್ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ಬೆಳಗ್ಗೆ ಎದ್ದು ವ್ಯಾಯಾಮವನ್ನು ಅವತ್ತಿನ ವ್ಯಾಯಾಮ ಪೂರೈಸಿದ್ರು. ಛತ್ರಿಯರೆಲ್ಲ ಯುದ್ಧಕ್ಕೆ ಎವರ್ ರೆಡಿ, ಪೊಲೀಸ್ ಕವಾಯಿತಿ ಅವಲು ಮಾಡ್ತಾನೆ ಇರಬೇಕು, ಯುದ್ಧ ಬಂದ ಕವಾಯಿತಿ ಮಾಡಿದ್ರೆ ಗತಿ ಏನಾಗುತ್ತೆ? ಆಮೇಲೆ ಎವರ್ ರೆಡಿ ಯುದ್ಧ ಪರೀಕ್ಷೆ ವಿದ್ಯಾರ್ಥಿ ಥ್ರೋಔಟ್ ದಿ ಇಯರ್ ಓದ್ತಾನೆ ಬಂದಿರುತ್ತಾನೆ. ಆ 3 ತಾಸು ಬರಲೇ ಕಷ್ಟ ಪ್ರಿಪರೇಷನ್ ಬೇಕು, ಯುದ್ಧಕ್ಕೆ ಹೇಗೆ ಪ್ರಿಪರೇಷನ್ ಹಾಗೆ ಇರ್ತಿರ್ಬೇಕು. ಪ್ರತಿನಿತ್ಯ ಅವರು ಕ್ಷತ್ರಿಯರ ವ್ಯಾಯಾಮಾದಿಗಳನ್ನು ಮಾಡಲೇಬೇಕು, ಅದನ್ನೆಲ್ಲ ಮಾಡಿದ್ರಂತೆ. ಆಮೇಲೆ ಸ್ನಾನಾದಿಗಳನ್ನು ಪೂರೈಸಿದ್ದಾರೆ, ಆ ತಾನ್ಹಿಕ ಪೂರೈಸಿದ್ದಾರೆ, ಮುಂದೆ ಸಭೆಗೆ ಹೋಗಬೇಕು, ಅಲ್ಲಿ ಸಭೆಗೆ ಹೋಗ್ತಾ ತಯಾರಾಗ್ತಾ ಇದ್ದಾರೆ. ಅದಕ್ಕೊಂದು ಸಭಾಭವನ ಕಟ್ಟಿಸಿದ್ದಾನೆ ದುರ್ಯೋಧನ. ನೋಡಿ ಅವನಂತ ಇಷ್ಟೊತ್ತಿ ಸರಿಯಾಗಿ ದೂತಕ್ಕೊಂದು ಸಭಾಭವನ ದೊಡ್ಡ ಬಿದು. ಪಾಂಡವರು ಸಭೆ ಕಟ್ಟಿಸಿದ್ರು, ದುರ್ಯೋಧನ ಸಭೆ ಕಟ್ಟಿಸಿದ. ಅವರು ಸಭೆ ಕಟ್ಟಿದ್ದಾರೆ, ಎಂಥ ಸಭೆ ಕಟ್ಟಿದ್ದಾರೆ ಗೊತ್ತಿತ್ತಲ್ಲ, ಹೋಗಿ ಬಿದ್ದು ಬಂದಿದ್ದಾನೆ ಪಾಪ, ಫಸ್ಟ್ ಕ್ಲಾಸ್ ಅನುಭವ ಇದೆ ಅವನಿಗೆ. ನಾನು ಒಂದು ಸಭೆ ಕಟ್ಟಿಸಬೇಕು. ಉದ್ದೇಶ ಏನು ಗೊತ್ತಾ? ಅಲ್ಲಿಯ ಸಭೆ ಯಜ್ಞ ಮಂಟಪವಾಗಬೇಕು, ಇಲ್ಲಿಯ ಸಭೆ ದೂತದ ಕೇಂದ್ರವಾಗಬೇಕು. ಇವತ್ತು ನೋಡಿ ಎಷ್ಟು ಕಡೆ ದೂತದ ಕಟ್ಟೆಗಳು ಸಿಗುತ್ತೆ ನೋಡಿ. ಇವತ್ತು ಹಿಂದಿನ ಕಾಲಕ್ಕೆ ಒಂದು ಬೀದಿಗೊಂದು ದೇವಸ್ಥಾನ ಇರ್ತಿತ್ತು, ಇವತ್ತು ಬೀದಿಗೆ ಒಂದು 2 ವೈನ್ ಶಾಪ್ ಇರುತ್ತೆ ಅಂತ ಕಾಲ ಇತ್ತು. ಹೆಂಡದ ಅಂಗಡಿಗಳು, ಈ ಕಾರಣರೊಂದು ಆ ಕಾರಣರೊಂದು, ನೋಡಿದರೆ ಕುಡಿಬೇಡಿ, ಕುಡಿಲಿಕ್ಕೆ ಎಲ್ಲ ಅವಕಾಶ ಕೊಟ್ಟಿರ್ತಾರೆ, ಜನ ಸುಮ್ಮನೆ ಕ್ಯೂ ನಿಂತಿರ್ತಾರೆ ಆ ತರ ಆಗಿ. ಇವತ್ತು ತಿನ್ಲಿಕ್ಕೆ ಕುಡಿಲಿಕ್ಕೆ ಎಲ್ಲಿ ಬೇಕಾದ್ರೆ ವ್ಯವಸ್ಥೆ ಉಂಟು, ತಿಳಿಲಿಕ್ಕೆ ಮಾತ್ರ ವ್ಯವಸ್ಥೆ ಇಲ್ಲ ಅಷ್ಟೇ. ತಿನ್ಲಿಕ್ಕೆ ವ್ಯವಸ್ಥೆ ಇದೆ, ತಿಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಕಲಿಯುಗದ ಪೂರ್ಣ ಪ್ರಮಾಣದ ಒಂದು ರೂಪ ಇದ್ದಾಗ ಲೆಕ್ಕ. ಅಲ್ಲಿ ಹೋದ್ರಂತೆ ವ್ಯವಸ್ಥೆ ಮಾಡಿದ್ದಾನೆ, ಅದು 1000 ಕಂಬದ ಸಭೆ ಅಂತ, 1000 ಕಂಬದ ಸಭೆ ಕಟ್ಟಿಸಿದ್ದಾನೆ ದುರ್ಯೋಧನ. ವಿಚಿತ್ರವಾದ ಸಭೆ, ಆ ಸಭೆಯೊಳಗೆ ಭೀಷ್ಮದ್ರೋಣದಗಳೆಲ್ಲ ಕೂತಿದ್ದಾರೆ. ಧರ್ಮರಾಜಾದಿ ಪಾಂಡವರು ಪ್ರವೇಶ ಮಾಡುತ್ತಾರೆ, ಧೃತರಾಷ್ಟ್ರ ಕೂತಿದ್ದಾನೆ, ಬಾಲ್ಯಕಾರ್ಯಗಳನ್ನು ಕರೆಸಿದ್ದಾರೆ ಈ ಮಧ್ಯೆ. ಆದರೆ ಸಭೆಯಲ್ಲಿ ಯಾರಿಲ್ಲ ಗೊತ್ತಾ? ಕೃಷ್ಣ ಇಲ್ಲ, ವೇದವ್ಯಾಸದೇವರಿಲ್ಲ, ಪರಶುರಾಮ ದೇವರಿಲ್ಲ. ದೇವರಿಲ್ಲದ ಸಭೆ ಕೌರವರದು, ಪಾಂಡವರ ಸಭೆಯಲ್ಲಿ ದೇವರಿದ್ದ ಸಭೆ. ಅದು ಗೃಹ ಪ್ರವೇಶ ಅಂತಾರಲ್ಲ, ಡಾಗ್ ಸಮೇತ ಗೃಹ ಪ್ರವೇಶ ಇವರದು ಪಾಪ. ಗಾಢ ಪ್ರವೇಶ ಗಾಢ ಸಮೇತ ಅಲ್ಲ, ಡಾಗ್ ಸಮೇತವಾದ ಗೃಹ ಪ್ರವೇಶ. ಅಂದ್ರೆ ಸಾಮಾನ್ಯ ದೇವರ ಸಮೇತ ಪ್ರವೇಶ ಮಾಡಬೇಕು ಅಂತ ಶಾಸ್ತ್ರ ಹೇಳಿದರೆ ದುರ್ಯೋಧನನ ಕಥೆ ದೇವರ ಹೆಸರೇ ಇಲ್ಲ. ಆ ಸಭೆ ಎಂಟ್ರಿ ಎಲ್ಲ ಆಗಿದೆಯಂತೆ. ಉದ್ದೇಶ ದ್ಯೂತ ಆಡಬೇಕು, ಅದು ಕಪಟ. ಬದಲೇ ದ್ಯೂತ ಕೆಟ್ಟದ್ದು, ಅದರಲ್ಲೂ ಕಪಟ ದ್ಯೂತ, ಧರ್ಮಿಷ್ಠರ ಮೇಲೆ ದ್ಯೂತ. ಆ ವ್ಯವಸ್ಥೆ ಮಾಡಿದ್ದಾರಂತೆ, ಸಭೆಯಲ್ಲಿ ಎಲ್ಲ ಕೂತಿದ್ದಾರೆ, ಅವರಿಗೆಲ್ಲ ಆಸನ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಪ್ರವೇಶ ಮಾಡಿ ದೊಡ್ಡವರಿಗೆಲ್ಲ ಪಾಂಡವರು ನಮಸ್ಕಾರಾದಿಗಳನ್ನು ಕೊಟ್ಟು ಗೌರವಿಸ್ತಾರೆ. ಅವರ ಯಥಾಸ್ಥಾನದಲ್ಲಿ ಕೂಡಿಸಿದ ಮೇಲೆ ಆಗ ಶಕುನಿ ಪೀಠಿಕೆ ಶುರು ಮಾಡುತ್ತಾರೆ. ಶಕುನಿಯ ಪೀಠಿಕೆ ವಿಚಿತ್ರವಾದ ಪೀಠಿಕೆ, ಅದೇ ರೀತಿ ಚಾಣೂರ ಮುಷ್ಟಿಕರು ಮಾಡಿರುತ್ತಾರೆ. ಕಂಸನ ಸಭೆಗೆ ಕೃಷ್ಣ ಬಲರಾಮರು ಹೋದಾಗ ಆಗ ಚಾಣೂರ ಮುಷ್ಟಿಕರು ಮಾತಾಡುತ್ತಾರೆ, ಕೃಷ್ಣ ಬಲರಾಮ ನೀವು ಬಂದಿದ್ದೀರಿ, ಕಂಸ ನಮ್ಮ ರಾಜ, ನಾವೆಲ್ಲ ಆತನ ಪ್ರಜೆಗಳು, ಭೃತ್ಯರುಗಳು. ಭೃತ್ಯರ ಕೆಲಸ ಏನು ಗೊತ್ತಾ? ಯಾವಾಗಲೂ ರಾಜರಿಗೆ ಖುಷಿ ಮಾಡಬೇಕು, ರಾಜನ ಭಾರಿ ಸಂತೋಷವಾಗಿಡಬೇಕು. ರಾಜರಿಗೆ ಸಂತೋಷವಾಗಲಿಕ್ಕೆ ಅನೇಕ ಕಾರಣ ಇರುತ್ತೆ. ನಾವು ಮಲ್ಲರು, ಮಲ್ಲ ಯುದ್ಧ ಮಾಡಿ ಕಂಸನನ್ನು ಸಂತೋಷಪಡಿಸೋಣ ಅಂತ ಹೇಳ್ತಾರೆ. ಪ್ರಣಯಾಮ ವಾಸುದೇವ ಮಲ್ಲ, ಈ ಕಂಸನನ್ನು ಸಂತೋಷಪಡಿಸಬೇಕಂತ ಅಂತ ವಾಸುದೇವನ ಕೇಳ್ತಾರೆ. ಇದು ಆಶ್ಚರ್ಯ, ಕೃಷ್ಣನನ್ನೇ ಕೇಳ್ತಾರೆ, ಈ ಕಂಸನ ಬಹಳ ಪ್ಲೀಸ್ ಮಾಡಬೇಡ ನಾವೀಗ. ಕೃಷ್ಣ ಆಯ್ತು ಬಾ, ಗತಿ ಗೊತ್ತಾಗುತ್ತೆ, ಇನ್ನೊಂದು ಕೊಡ್ತಾನೆ. ಕೃಷ್ಣನ ಕೈಗೆ ಚಾಣೂರ ಸಾಯ್ತಾನೆ, ಬಲರಾಮ ಕೈಗೆ ಮುಷ್ಟಿಕ ಸಾಯ್ತಾನೆ, ಮುಂದೆ ಕೃಷ್ಣನ ಕೈಯಲ್ಲಿ ಕಂಸನೂ ಸಾಯ್ತಾನೆ. ದೊಡ್ಡ ಕಥೆ ಅದು. ಒಂದು ಅದು ಪೀಠಿಕೆ ಮಾತ್ರ ಏನಂತ, ಕಂಸನ ಮನವೆಚ್ಚಿಸೋಣ ಅಂತ ಶುರು ಮಾಡಿದ್ರು. ಶಕುನಿ ಹಾಗೆ ಶುರು ಮಾಡ್ತಾನೆ, ನೋಡಿ ಪಾಂಡವರೇ, ಎಲ್ಲ ನಮ್ಮ ಮಕ್ಕಳೆಲ್ಲ ಸೇರಿದ್ದೇವೆ, ರಾಜವಂಶನದ ಮಕ್ಕಳೆಲ್ಲ ಸೇರಿಬಿಟ್ಟಿದ್ದೇವೆ, ದೊಡ್ಡ ದೊಡ್ಡವರು ಕೂತ್ಬಿಟ್ಟಿದ್ದಾರೆ, ಅವರೆಲ್ಲ ಸಂತೋಷ ಪಡಬೇಕಾಗಿದೆ ಈಗ, ಅದಕ್ಕೋಸ್ಕರ ನಾವೆಲ್ಲ ದ್ಯೂತ ಆಡೋಣ, ಅವರಿಗೆಲ್ಲ ಭಾರಿ ಸಂತೋಷವಾಗುತ್ತೆ. ಪೀಠಿಕೆ ಈ ರೀತಿಯಲ್ಲಿ ಕೆಟ್ಟ ಪೀಠಿಕೆ ಕೊಟ್ಟು ಶುರು ಮಾಡ್ತಾ ಇದ್ದಾನೆ. ಧರ್ಮರಾಜ ಬಂದಿದ್ದೇ ಅದಕ್ಕೆ, ಪಾಪ ಕೇಳಬೇಕಾ, ಬಂದಿದ್ದೇ ಅದಕ್ಕೆ, ಕರೆದಿದ್ದೇ ಗೊತ್ತಾಗಿಬಿಟ್ಟಿದೆ, ನಾನು ತಯಾರಾಗಿದ್ದೇನೆ ಅಂತ ಹೇಳುತ್ತಾನೆ. ಮತ್ತೊಮ್ಮೆ ವಿವರ ಹೇಳ್ತಾನೆ, ನೋಡಿ ತುಂಬಾ ತಪ್ಪಾಗ್ತಾ ಇದೆ, ಭೀಷ್ಮರೇ, ದ್ರೋಣರೇ, ಧೃತರಾಷ್ಟ್ರ ರಾಜ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇದು ಒಳ್ಳೆಯದಕ್ಕೆ ಕಾರಣವಾಗೋದಿಲ್ಲ, ನಿಲ್ಲಿಸಿ ನಿಲ್ಲಿಸಿ, ಕೆಟ್ಟ ಮಾತು ಅಂತ ಹೇಳಿದ್ರಂತೆ ಪಾಪ. ಇದರ ಒಬ್ಬನೇ ಸರಿಯಾಗಿ ಮಾತಾಡ್ತಿರೋದು, ಭೀಷ್ಮಾಚಾರ ಹಾಗೆ ಕೂತಿದ್ದಾರೆ, ದ್ರೋಣಾಚಾರ ಹಾಗೆ ಕೂತಿದ್ದಾರೆ, ಒಬ್ಬರು ಬಾಯಿಲು ಬೇಡ ಅಂತ ಮಾತು ಬರ್ತಾನೆ ಇಲ್ಲ. ಯಾತಕೇಂದ್ರ ಆಚಾರ ಹೇಳುತ್ತಾರೆ, ಅಲ್ಲಿ ಆ ಸಭೆಯೊಳಗೆ ಭೀಮಸೇನ ಬಿಟ್ಟುಬಿಡಿ, ಭೀಮಸೇನ ವಿದುರ ಇಬ್ಬರನ್ನ ಬಿಟ್ಟರೆ ಉಳಿದವರೊಳಗೆಲ್ಲ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನಂತೆ, ಆಗಲಿ ಎಲ್ಲರೊಳಗೆ ಕಲಿ ಎಂಟರ್ ಆಗಿಬಿಟ್ಟಿದ್ದಾನೆ. ಆದ್ರಿಂದ ಅವ್ರು ಯಾರಿಗೂ ತಪ್ಪು ಅಂತ ಅನಿಸ್ತಾನೆ ಇಲ್ಲ. ಇದು ಆಶ್ಚರ್ಯ, ಗೊತ್ತಾಗಿರೋದು ಹಾಗೆ ತಾನೆ, ಆಫೀಸ್ ಅವರ್ಸು ಸೀರಿಯಸ್ಸು, ಅವ್ರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತ್ಬಿಡ್ತಾರೆ ಬಾಯಿ ತಕ್ಕೊಂಡು,
ಸೈನ್ ಮಾಡಿದ್ರು ಎಲ್ಲಿ ನೋಡ್ತಾ ಸೈನ್ ಮಾಡ್ತಿರ್ತಾನೆ ಪಾಪ. ಎಂಥ ಕಾಲ ಇದು, ಒಂದು ಆಪರೇಷನ್ ಮಾಡ್ಬೇಕಾದ್ರೆ ಟಿಕೆಟ್ ಕಾಮೆಂಟ್ರಿ ಹಾಕೊಂಡು ರೋಗಿ ಪೇಷಂಟ್ಗೆ ತಯಾರಾಗಬೇಕು. ಇವತ್ತು ಆಫೀಸ್ ನೋಡ್ತಿರ್ಬೇಕಾದ್ರೆ ಆ ಆಪರೇಷನ್ ಮಾಡ್ತಿರ್ಬೇಕಾದ್ರೆ ಡಾಕ್ಟ್ರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತರೆ ಏನಾಗಬಹುದು ಯೋಚನೆ ಮಾಡಿ, ಎಷ್ಟು ಅನರ್ಥವಾಗಬಹುದು. ಅಂತ ಸ್ಥಿತಿ ಹೇಳೋರಿಲ್ಲ ಕೇಳೋರೆ, ಎಲ್ಲರೂ ನೋಡ್ತಿರೋರೆ. ಮರುದಿವಸ ಬೆಳಗ್ಗೆ ಪರೀಕ್ಷೆ ಇರುತ್ತೆ, ಮಕ್ಕಳು ಬಾಯಿ ತಗೊಂಡು ಕೂತಿರ್ತಾರೆ ನೋಡ್ತಾ, ಅವ್ರ ತಂದೆ ತಾಯಿ ಹೇಳ್ಬೇಕು, ಅವ್ರು ಇನ್ನೂ ಜಾಸ್ತಿ ಬಾಯಿ ತೆಗೆದಿರ್ತಾರೆ. ಇನ್ಯಾರು ಹೇಳೋದವ್ರಿಗೆ ಪಾಪ. ಅದು ದೊಡ್ಡವರೇ ಕೆಟ್ಟಾಗ ಸಣ್ಣವರಿಗೆ ಎಜುಕೇಶನ್ ಕೊಡೋದು ಯಾರು? ಭೀಷ್ಮದ್ರೋಣರೇ ಹಾಗಾದಾಗ ಹೇಳಬೇಕಾದ್ದು ಯಾರು? ಯಾರೂ ಇಲ್ಲ. ವಿದುರನ ಮಾತನ್ನು ಕೇಳೋದಕ್ಕೆ ಇವರು ಯಾರು ತಯಾರಿಲ್ಲ. ಹಾಗೆ ಹೇಳ್ತಾರೆ, ಜೂತ ಶುರು ಮಾಡೋಣ ಅಂತ ಹೇಳಿದ ತಕ್ಷಣ ದುರ್ಯೋಧನ ಮುಂದೆ ಬರ್ತಾನೆ. ನೋಡು ಧರ್ಮರಾಜ, ಜೂತ ಆಡಬೇಕೀಗ. ಕರೆಸಿರೋದು ಮಾತಾಡ್ತಿರೋದು ನೋಡಿ ಹೇಗಿದೆ ಈಗ. ಎಲ್ಲ ಸೇರಿ ಜೂತ ಆಡಬೇಕು ಮಕ್ಕಳು ಅಂತ ಕರೆಸಿದವನು ಈ ಟೋನ್ ಚೇಂಜ್ ಮಾಡ್ತಾನೆ. ನೋಡು ಧರ್ಮರಾಜ, ಜೂತ ಪ್ರಾರಂಭವಾಗ್ತಾ ಇದೆ, ನೀನು ಜೂತ ಆಡಬೇಕೀಗ. ಕರೆದಿದ್ದೇವೆ, ನೀನು ಬಂದಿದ್ದೀಯಾ, ಜೂತ ಆಡಬೇಕು. ನನ್ನ ಪರ ನಾನು ಆಡೋದಿಲ್ಲ, ಶಕುನಿ ಆಡ್ತಾನೆ ಅಂತ ಹೇಳ್ತಾನೆ. ಮೊದಲೇ ಚೇಂಜ್ ಆಯ್ತು ಟೀಮ್, ಆ ಕಾಲಕ್ಕೆ ಚೇಂಜ್ ಮಾಡಬಾರದು. ಇವತ್ತು ಅನೌನ್ಸ್ ಮಾಡಿದ್ರೆ ಟೀಮ್ ಚೇಂಜ್ ಮಾಡೋಗಿಲ್ಲ. ಅದು ನಮ್ಮ ಕ್ರಿಕೆಟ್ನವರು ಫಾಲೋ ಮಾಡ್ತಾರೆ, ಪಾಪ ಆಟಗಾರರು ಫಾಲೋ ಮಾಡ್ತಾರೆ. ಇವನು ಚೇಂಜ್ ಮಾಡಿಬಿಡ್ತಾನೆ ಇಮಿಡಿಯೇಟ್ ಆಗಿ, ನಾನು ಆಡೋದಿಲ್ಲ, ನನ್ನ ಪರ ಶಕುನಿ ಆಡ್ತಾನೆ ಅಂತ ಹೇಳಿದ್ರು. ಇಲ್ಲಿ ಮೊದಲ ದೊಡ್ಡ ತಪ್ಪು ಮಾಡ್ತಾನೆ ದುರ್ಯೋಧನ. ಇವಿಷ್ಟು ಬರೀ ತಪ್ಪುಗಳ ಸರಮಾಲೆ. ಇನ್ನೊಂದು ತಪ್ಪಿದ್ದು, ನಾನೆಲ್ಲ ಇಡೋದು ನಾನು, ಆಡೋದು ಅವನು, ಫೈನಾನ್ಸ್ ಮಾಡೋದು ಇವನು, ಆಡೋದು ಅವನು, ಇದು ನನ್ನ ವ್ಯವಸ್ಥೆ ಅಂತ ಹೇಳಿದ್ದೇನೆ. ಧರ್ಮರಾಜ ಮೊದಲು ಪ್ರತಿಭಟನೆ ಮಾಡಬೇಕಾಗಿತ್ತಾಗ. ನೀವು ಕರೆಸಿದ್ದೇ ಬೇರೆದಕ್ಕೆ, ಮಾಡ್ತಿರೋದೇ ಬೇರೆ, ಮಕ್ಕಳೆಲ್ಲ ಸೇರಿ ಆಡೋದಂದ್ರೆ ಶಕುನಿ ಯಾವ ಮಗನಿ, ಮನೆ ಮಗನ ಅವನು ಶಕುನಿ ಅಲ್ಲ. ಅವನು ಆಡಿದ್ರೆ ಆಟ ಆಡೋದಿಲ್ಲ ನಾನೀಗ, ನೀನು ಆಡು ಆಡ್ತೇನೆ, ಇಲ್ಲವರು ಆಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಧರ್ಮರಾಜ ಹೇಳೋದೇ ಇಲ್ಲ, ಹೂವಂತ ಒಪ್ಕೊಂಡೇ ಬಿಡ್ತಾನೆ. ಧರ್ಮರಾಜ ಇನ್ನೊಂದು ಕೆಲಸ ಮಾಡಬಹುದಾಗಿತ್ತು, ದುರ್ಯೋಧನ ನಮ್ಮನ್ನೆಲ್ಲ ಆಡಲಿಕ್ಕೆ ಅಂತ ಕರೆಸಿದ್ದೀಯ, ಈಗೇನು ಮಾಡ್ತಾ ಇದ್ದೀ, ನಾನು ಆಡೋದಿಲ್ಲ, ಶಕುನಿ ಆಡ್ತಾನೆ ಅಂತ ಹೇಳ್ತೀಯ. ಆಯ್ತು ಸರಿ ಬಿಡು, ನಾನು ಹಾಗೆ ನಾನು ಆಡೋದಿಲ್ಲ, ಭೀಮನ್ನು ಬಿಡ್ತೇನೆ ಅಂದ್ರೆ ಏನಾಗ್ತಿತ್ತು ಲೆಕ್ಕ ಹಾಕಿ ನೋಡಂತೆ. ನನ್ನ ಪರ ಭೀಮ ಆಡ್ತಾನೆ ಕತೆ, ಅವತ್ತೆ ಕುರುಕ್ಷೇತ್ರ ಮುಗಿದೋಗ್ತಿತ್ತು ಅವತ್ತೆ. ಧರ್ಮರಾಜ ಅವಕಾಶ ಕಳ್ಕೊಂಡು ಬಿಡ್ತಾನೆ, ಇದು ಆಶ್ಚರ್ಯ. ಭೀಮ ಎಲ್ಲೋ ಇಲ್ಲ, ಪಕ್ಕದಲ್ಲೇ ಇದ್ದಾನೆ. ಭೀಮ ಆಡೋದ್ರೆ ಮುಗಿದೋಗ್ತಿತ್ತು ಕತೆ. ನಮ್ಮ ಸ್ಥಿತಿ ಹಾಗೇನೆ. ಇವತ್ತೇನೇ ಕೆಲಸ ಮಾಡಬೇಕಾದ್ರೂ ಕೂಡ ಪಕ್ಕದಲ್ಲೇ ಸ್ವರ್ಮೂಲ ಇದೆ, ಬಿಡಬಾರದೆ ಮುಂದಕ್ಕೆ, ಬಿಡೋದೇ ಇಲ್ಲ ಮನುಷ್ಯ. ತಾನು ಹೋಗ್ತಾನೆ, ಸ್ವರ್ಮೂಲ ಇದ್ರೆ ಮನೆಯಲ್ಲೇ ಇರೋದಿಲ್ಲ ಬಿಡಿ, ಯೋಚನೆ ಇಲ್ಲ. ಇಲ್ದಿರೋ ಮನೆಗಳೇ 99.99% ಇಲ್ದಿರೋ ಮನೆಗಳೇ, ಇರೋ ಮನೆಗಳು ತೆಗೆದಿರೋ ಮನೆಗಳೆಲ್ಲ ಬುಚ್ಚಿಟ್ಟಿರೋ ಮನೆಗಳಷ್ಟೇ. ಇವತ್ತು ತೆಗೆದು ನೋಡಿ ಏನಾಗುತ್ತೆ ನೋಡಿ, ನಿರ್ಣಯ ಪ್ರಶ್ನೆ ನೋಡಿ. ಕೊನೆ ಪಕ್ಷ ನಿರ್ಣಯ ಪ್ರಶ್ನೆ ಅಂತಿದೆ ಆಚಾರ ಶಾಸ್ತ್ರ ನಿರ್ಣಯ, ವಿಚಿತ್ರ ಗ್ರಂಥ ಅದು ಒಂದು. ಅದರಲ್ಲಿ ಎಲ್ಲ ಸಮಸ್ಯೆಗೂ ಉಂಟು, ಶಾಸ್ತ್ರದ ಸಮಸ್ಯೆಗೆ, ನಿತ್ಯ ಜೀವನ ಸಮಸ್ಯೆ ಉತ್ತರ ಉಂಟು. ಇದು ಆಶ್ಚರ್ಯ, ನಮಗೇನೋ ತುಂಬಾ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಬ್ಲಮ್ ತಾನೆ ಅದನ್ನ ಓದಿ ಸಾಲ್ವ್ ಆಗುತ್ತೆ ಅಂತ ಹೇಳುತ್ತೆ. ಅಂತಹ ಗ್ರಂಥ ಇರಬೇಕಾದ್ರೆ ಯಾವ ಜ್ಯೋತಿಷ್ಯ ಗೈಡ್ ಮಾಡಲಿಕ್ಕೆ ಬರೋದಿಲ್ಲ, ಇಮ್ಮಡಿಯೇಟ್ ತಾತ್ಪರ್ಯ ಗೈಡ್ ಮಾಡೋದು. ಅಂತ ವಿಚಿತ್ರವಾದಂತಹ ಸರ್ವಶ್ರೇಷ್ಠವಾದ ಕೃತಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದು ರೂಪಮನ್ಯದೇವ ಧನ್ಯ ಮಾತ್ಮನಃ, ಆದ್ದರಿಂದ ಅದು ಉಪಯೋಗ ಮಾಡಿಕೊಳ್ಳುವ ಬುದ್ಧಿ ನಮಗೆ ಬೇಕಷ್ಟೇ. ಧರ್ಮರಾಜ ಮಾಡಿಕೊಳ್ಳಲಿಲ್ಲ, ಯಾತಕ್ಕೆ? ಕಲಿ ಮಾಡಿಕೊಳ್ಳದಂತೆ ಮಾಡಿಬಿಟ್ಟಿದೆ. ನೀನು ಆಶ್ಚರ್ಯ, ಕಲಿ ಪ್ರವೇಶವಾಗಿದ್ದರಿಂದ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ಪುಸ್ತಕ ತೆಗೆದು ನೋಡಿದ್ರೆ ತಾನೇ ಜ್ಞಾನ ಬರಬೇಕಾದ್ರೆ, ಎಷ್ಟೋ ಡಿಕ್ಷನರಿ ಇದ್ದು ತಪ್ಪು ತಪ್ಪು ಸ್ಪೆಲ್ಲಿಂಗ್ ಬರೀತಾರಲ್ಲ, ಡಿಕ್ಷನರಿ ನೋಡಬಾರ್ದೆ ಕೊನೆ ಪಕ್ಷ. ರಾಂಗ್ ಬಂದು ಫಾಲ್ಸ್ ಕಾನ್ಫಿಡೆನ್ಸ್, ಹೋಗ್ತಾನೆ ಮನುಷ್ಯ ಹಾಳಾಗಿ ಬಿಡ್ತಾನೆ. ಅದಕ್ಕೆ ನಾನು ಆಡ್ತೇನೆ ಅಂತ ಕೂತನಂತೆ. ಇನ್ನೇನು ದ್ಯೂತ ಪ್ರಾರಂಭವಾಗಬೇಕು, ವಿಚಿತ್ರವಾದ ಘಟ್ಟ. ನಾಳೆ ದಿವಸ ದ್ಯೂತ ಹೇಗೆ ನಡೀತಾ ಇದೆ, ಕಪಟ ದ್ಯೂತ ಅಂತ ಯಾತಕ್ಕೆ ಕರೀತಾರೆ, ಆ ವಿವಿಧ ಹಂತಗಳೇನು, ಜಗತ್ತಿನ ಇತಿಹಾಸದಲ್ಲೇ ಅಂತ ಪ್ರಸಂಗ ಮತ್ತೊಮ್ಮೆ ನಡೆಯಲಿಲ್ಲ, ನಡೆದಿಲ್ಲ, ಅಂತ ವಿಚಿತ್ರ ಪ್ರಸಂಗ ಹೇಗೆ ನಡೀತು, ಅದರ ಹಿನ್ನೆಲೆ ಏನು, ಅದರ ಆಗುಹೋಗುಗಳೇನು ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ನಿನ್ನೆ ಹೇಳಿದಂತೆ ಶ್ರೀರಂಗದ ದೊಡ್ಡ ವಿದ್ವಾಂಸರು ಶ್ರೀ ಪಟ್ಟಂಗಾಳ ಹರಿಯಾಚಾರ್ಯ ಅಂತಕ್ಕಂಥವರು ಮಧ್ವನವಿ ಉತ್ಸವವನ್ನು 10 ದಿವಸಗಳ ಕಾಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸತಕ್ಕಂತಹ ಅನೇಕ ರೀತಿಯ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆ ಸೇವಾ ಒಂದು ಪಟ್ಟಿಯನ್ನು ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರಬೇಕು. ಅದಕ್ಕೆ ತಕ್ಕಂತೆ ನಿನ್ನೆ ಅವರ ಶಿಷ್ಯರು ಬಂದಿದ್ದಾರೆ ಅಂತ ಹೇಳಿದ್ದೆ, ಇವತ್ತು ಅವರು ಬಂದಿದ್ದಾರೆ. ಅದರ ಸದು ಪವಮಾನ ಹೋಮ, ಜ್ಯೋತಿಶಾಸ್ತ್ರ ಹೋಮ, ಋಗ್ವೇದ ಮೊದಲಾದ ವೇದಗಳ ಪಾರಾಯಣ, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ರಾಮಾಯಣ, ಮಹಾಭಾರತಾದಿಗಳ ಪಾರಾಯಣ ಮೊದಲಾದ ಅನೇಕ ಕಾರ್ಯಕ್ರಮದಲ್ಲಿ ಆಸಕ್ತಿ ಇದ್ದವರೆಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಥಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ವಿದ್ಯಾಯ ಮದ್ಭಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂಥತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ದುರ್ಯೋಧನ ಪಾಂಡವರ ಅತ್ಯಂತ ಅಪೂರ್ವವಾದಂಥ ಐಶ್ವರ್ಯವನ್ನು ಕಂಡು ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಹೊಟ್ಟೆ ಕಿಚ್ಚುಪಟ್ಟು ಅದನ್ನೆಲ್ಲ ಸಹ ತಾನು ಪಡೆಯಬೇಕು, ಅದಕ್ಕೆ ಶಕ್ತಿ ಇಲ್ಲ, ಆದ್ದರಿಂದ ಶಕುನಿಯ ಸಲಹೆಯಂತೆ ದ್ಯೂತವನ್ನು ಮಾರ್ಗವನ್ನಾಗಿ ಮಾಡಿಕೊಂಡು ಅವರ ಪರಾಜಯಕ್ಕೆ ಕಾರಣವಾಗಬೇಕು ಅಂತ ಹೊರಟ. ಅದಕ್ಕೆ ತಂದೆಯಾದ ಧೃತರಾಷ್ಟ್ರನ ಮನಸ್ಸನ್ನು ತನ್ನ ಕಡೆಗೆ ಎಳೆಕೊಂಡು ಅವನು ಸ್ವತಃ ದ್ಯೂತಕ್ಕೆ ಆಹ್ವಾನ ಕೊಡೋ ಹಾಗೆ ಮಾಡಿದ. ವಿದುರ ಎಷ್ಟು ಹೇಳಿದ್ರು ಸಹ ಧೃತರಾಷ್ಟ್ರ ಕೇಳಲಿಲ್ಲ. ಪುತ್ರ ಮೋಹ ವಿದುರನ ಮಾತಿಗಿಂತ ದೊಡ್ಡದಾಯಿತು. ವಿದುರನ ಮಾತು ಧರ್ಮಶಾಸ್ತ್ರ, ಆತ ಧರ್ಮರಾಜನ ಅವತಾರ, ಇದು ಪುತ್ರ ಮೋಹ. ಧರ್ಮಶಾಸ್ತ್ರಕ್ಕಿಂತ ವ್ಯಾಮೋಹನೇ ಮನುಷ್ಯನ ಹೆಚ್ಚು ಕಾಡುತ್ತೆ ಅಂತ ಹೇಳಿದ್ದಾರೆ. ಏಕಾದಶಿ ಉಪವಾಸ ಮಾಡಬೇಕು, ಮಗ ಸಣ್ಣ ಕೂಸು 30 ವರ್ಷದ ಕೂಸು ಮಾಡಬಾರದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಡ್ತಾರೆ. ಯಾಕೆ, ಅಯ್ಯೋ ನಮ್ಮ ಕೂಸು ಮಾಡಬಾರ, ಇನ್ನೊಬ್ರು ಬೇಕಾದ್ರೆ ಮಾಡಬಹುದು, ಇದು ಮಾಡಬಾರದು. ಯಾಕೆ, ಅಭಿಮಾನ ಜಾಸ್ತಿ ಆಗಿಬಿಡುತ್ತೆ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸರೇ. ಸಮಸ್ತ ಶಾಸ್ತ್ರಗಳು ನಮಗೆ ಹೇಳೋದೆಲ್ಲ ಇವತ್ತು ಕೀಪ್ ಲೆಫ್ಟ್ ಅಂತ ರೋಡ್ಸ್ ಇದೆ, ಟ್ರಾಫಿಕ್ ರೂಲ್ಸ್ ಇದೆ. ಯಾತಕ್ಕೆ, ಸೇಫ್ ಜರ್ನಿಗಷ್ಟೇ. ಟ್ರಾಫಿಕ್ ರೂಲ್ಸಿನ ಉದ್ದೇಶ ಸುರಕ್ಷಿತ ಪ್ರಯಾಣಕ್ಕೆ. ಧರ್ಮಶಾಸ್ತ್ರದ ವಿಧಿವಿಧಾನಗಳೆಲ್ಲ ಯಾತಕ್ಕೆ, ನಮ್ಮ ಸುರಕ್ಷಿತವಾದ ಜೀವನಕ್ಕೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲವೂ ಸಹ ನಮಗಿರಬೇಕು, ನಮ್ಮ ಮುಂದಿನ ಜನಾಂಗಕ್ಕಿರಬೇಕು. ಇವತ್ತು ನಾವೇನೋ ನಾತಿ ಸಿದ್ಧಿ ತಿಂದು ಹೋದ್ವಿ ಅಂತ ಹೇಳಿದ್ರೆ ಸುಖ ಅಲ್ಲ, ಅದು ಶಾಶ್ವತವಾಗಿ ನಡೀಬೇಕು. ಅದನ್ನೆಲ್ಲ ಮುಂದೆ ಇಟ್ಟುಕೊಂಡು ಶಾಸ್ತ್ರಕಾರ ಧರ್ಮ ಶಾಸ್ತ್ರ ನಮಗೆ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಬದಲು ಅದನ್ನು ಅಪಾರ್ಥ ಮಾಡಿಕೊಂಡು ಬಿಟ್ಟು ನಾವು ವ್ಯಾಮೋಹವನ್ನು ಮುಂದೆ ಮಾಡಿಕೊಂಡು ಪ್ರೀತಿ ಅಂತ ಅದಕ್ಕೆ ಹೆಸರಿಟ್ಟು ಸುಮ್ಮನೇನೆ, ಪ್ರೀತಿ ಅಲ್ಲದು ವ್ಯಾಮೋಹ ಅಷ್ಟೇನೆ ಅಂತ ಪ್ರೀತಿ ಅಂತ ಹೆಸರು ಕರೆದು ಧರ್ಮಶಾಸ್ತ್ರ ಉಲ್ಲಂಘನೆ ಮಾಡ್ತೇವಲ್ಲ, ಅದಕ್ಕೆ ದುರ್ಯೋಧನ ಧೃತರಾಷ್ಟ್ರದ ಪ್ರಸಂಗ ದೊಡ್ಡ ದೃಷ್ಟಾಂತ ಇದೆ. ನಮ್ಮ ನೋಡಿದ್ರೆ ಸರಿಯಾಗಿ ಕಾಣ, ಧೃತರಾಷ್ಟ್ರ ಎಷ್ಟು ತಪ್ಪು ಮಾಡ್ತಾನೆ ಮಗನ ಮೇಲೆ ಮೋಹದಿಂದ ಅನಿಸುತ್ತೆ. ನಾವು ಪ್ರಾಕ್ಟಿಕಲಿ ಮಾಡೋದು ಅದನ್ನೇ. ಮತ್ತೆ ಅವನೇನು ತಪ್ಪು ಮಾಡ್ತಾನೆ ಅಂತ ಹೇಳ್ತೇವೋ ಆ ತಪ್ಪನ್ನು ನಾವು ದಿವಸ ಮಾಡ್ತೇವೆ ಎಂಬುದೇ ಭಾರಿ ಆಶ್ಚರ್ಯ. ಮಗು ಮರಗಿರುತ್ತೆ ಬೆಳಗಿನ ಹೊತ್ತಿನಲ್ಲಿ, ಎದ್ದು ಸಂಧ್ಯಾನೆ ಮಾಡಿ ಅಂತ ಹೇಳೋದು ಹೇರಿ ನಮಗಿಲ್ಲ, ನಿದ್ದೆ ಮಾಡುತ್ತೆ ಯಾಕೆ ಎಬ್ಬಿಸಬೇಕು ಆ ಥರ. ಮತ್ತೆ ನಿದ್ದೆ ಅದೇ ಹೇಳಿದ್ರೆ ನೀವೇನು ಎಬ್ಬಿಸೋದು, ಈ ಮಧ್ಯೆ ತಂದೆ ತಾಯಿ ಇರೋದೇ ಆಗುತ್ತಾನೆ, ಈ ಮಧ್ಯೆ ಹಾಸ್ಟೆಲ್ ಬೆಲ್ಲ ಕುಡಿತಾರೆ ಸೂಚನೆ ಕೊಡ್ಲಿಕ್ಕೋಸ್ಕರ. ಮನೆಯಲ್ಲಿ ದೊಡ್ಡವರು ಇರಬೇಕಾದದ್ದು ಚಿಕ್ಕವರು ಎಬ್ಬಿಸ್ಲಿಕ್ಕೋಸ್ಕರ. ನಾಳೆ ಬೆಳಿಗ್ಗೆ ಪರೀಕ್ಷೆ ಅಂತ ಹೇಳಿದಾಗ ಹೇಗೆ ಎಬ್ಬಿಸ್ತಾರೆ ನೋಡಿ, ಕೂಸು ಮಲಗಿರಲಿ ಅಂತ ಹೇಳಿಬಿಟ್ರೆ ಸೆಪ್ಟೆಂಬರ್ ವರೆಗೂ ಮಲಗಬೇಕಾಗುತ್ತೆ. ಅವತ್ತು ಹೋಗದೆ ಹೋದರೆ ಹಾಗೆ ಮಲಗೆ ಇರು, ಅವತ್ತು ಹೇಗೆ ಬೇಗ ಎಬ್ಬಿಸ್ತಾರೆ ನೋಡಿ, ಹೋಗು ಹೋಗು ಒಂದು ಕಡೆ. ಆ ತರಹ ಅಲ್ಲಿ ಸಂಧ್ಯಾ ವಂದನೆ ಎಂಬುದು ಪ್ರತಿನಿತ್ಯದ ಪರೀಕ್ಷೆ. ಅರ್ಹ ಸಂಧ್ಯಾ ಮುಪಾಸೀತ, ಸಂಧ್ಯಾ ವಂದನೆ ಏನೂ ಅಲ್ಲ, ನಮ್ಮ ಒಳ್ಳೆಯದನ್ನು ಎಲ್ಲಾ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದಷ್ಟೇ. ಪರಮಾತ್ಮನಿಂದ ಹಿಡಿದು ಎಲ್ಲಾ ದೇವತೆಗಳನ್ನು ಕೂಡ ನಾವು ನಮಗೆ ಕಲ್ಧಿಯೋ ಯೋನಃ ಪ್ರಚೋದಯ, ನಮ್ಮನ್ನು ಸನ್ಮಾರ್ಗದಲ್ಲಿ ಭಗವಂತ ಇಡಲಿ. ಈ ಮಂತ್ರ ಹೇಳೋದಕ್ಕೆ ಇದೇನು ಹಳೆ ಪದ್ಧತಿನ, ಯಾವುದಿದು? ಮನುಷ್ಯ ಬಯಸೋದೇ ಅದನ್ನು, ಪ್ರತಿನಿತ್ಯ ಬಯಸಬೇಕಾದ್ದೇ ಅದನ್ನು. ಅದನ್ನು ಆ ಕಾಲಕ್ಕೆ ಕೇಳಿಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳೋದ್ರ ಬದಲು ಮನುಷ್ಯ ಏನ್ ಮಾಡ್ತಾನೆ, ಇದೇನೋ ಒಂದು ಅನ್ವಾಂಟೆಡ್ ಥಿಂಗ್ ಅಂತ ತಿಳ್ಕೊಂಡ್ಬಿಡ್ತಾನೆ. ನಾ ದೇವರು ಪ್ರಾರ್ಥನೆ ಮಾಡ್ತೇವೆ ಸಂಧ್ಯಾ ವಂದನೆ ಯಾತಕ್ಕೆ ಮಾಡಬೇಕು ಅಂದ್ರೆ, ಸಂಧ್ಯಾ ವಂದನೆ ಹೇಳಿದ್ರೆ ಅರ್ಥನೇ ಗೊತ್ತಿಲ್ಲ ಅಂತ ಅರ್ಥ. ದೇವರು ಪ್ರಾರ್ಥನೆ ಮಾಡ್ತೇವೆ ಸಂಧ್ಯಾ ವಂದನೆ ಯಾತಕ್ಕೆ ಮಾಡಬೇಕು ಅಂದ್ರೆ, ಸಂಧ್ಯಾ ವಂದನೆ ಸಿಸ್ಟಮೆಟಿಕ್ ಪ್ರಾರ್ಥನೆ ಅಷ್ಟೇ. ತಲೆ ತೋರಿಸ್ತಾ ಪ್ರಾರ್ಥನೆ ಮಾಡಬೇಡ, ಸರಿಯಾಗಿ ಪ್ರಾರ್ಥನೆ ಮಾಡಬೇಕು. ಅದನ್ನು ಹಾಕಿಕೊಟ್ಟ ಪದ್ಧತಿಗೆನೆ ಸಂಧ್ಯಾ ವಂದನೆ ಅಂತ ಕರೆಯೋದಷ್ಟೇ. ತೋಚಿದ ಹಾಗೆ ಮಾಡಿದರೆ ಬೆಲೆ ಇಲ್ಲ. ಪ್ರೊಫಾರ್ಮ ಹೇಗೆ ಫಿಲಪ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಅಪ್ಲಿಕೇಶನ್ ಫಾರ್ಮ್ ಹಾಕಿಕೊಟ್ರೆ ಇನ್ವ್ಯಾಲಿಡ್, ಅದು ಇಲ್ಲ ಹೋದ್ರೆ ಇನ್ವ್ಯಾಲಿಡ್, ಅಕ್ಸೆಪ್ಟೇ ಮಾಡೋದಿಲ್ಲ. ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾವ್ದೋ ನ್ಯೂಸ್ ಪ್ರಿಂಟ್ ಅಲ್ಲಿ ಪ್ರಿಂಟ್ ಮಾಡಿದ್ರು ಅಪ್ಲಿಕೇಶನ್ ಅಲ್ಲೇ ಹಾಕಬೇಕು. ಇದು ನಿಯಮ ಇದು ಒಂದು. ಅದಕ್ಕೆ ಸಂಧ್ಯಾವನ ಪ್ರೋಫಾರ್ಮ ಇದ್ದಾಗ ಅದನ್ನ ನೋಡ್ಕೊಂಡು ಆ ರೀತಿ ಮಾಡಿದರೆ ದೇವತೆಗಳು ಸ್ವೀಕಾರ ಮಾಡ್ತಾರೆ, ದೇವರು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ಹೇಳೋದು ಅದನ್ನ ನಾವು ಮಾಡಿಸ್ಲಿಕ್ಕೆ ದಿವಸ ತಪ್ಪುತ್ತೇವೆ. ಅಪ್ಪಿತಪ್ಪಿನ ಸಕಾಲಕ್ಕೆ ಮಾಡೋದಕ್ಕೆ ಹೇಳೋದೇ ಇಲ್ಲ, ಯಾಕೆ ಇವನೇ ಎದ್ದಿರೋದಿಲ್ಲ, ಅದು ಇನ್ನೊಂದು ಬೇರೆ ಜೊತೆಗೆ ಅವನು ಎಬ್ಬಿಸೋದಿಲ್ಲ ಅಲ್ಲ, ತಾನ್ ತಾರ ಎಲ್ಲಿದ್ದಾನೆ ಮಧ್ಯೆ ಎದ್ದಿರ್ತಾನೆ. ಅಂದ್ರೆ ಈ ರೀತಿ ಧರ್ಮಶಾಸ್ತ್ರವನ್ನು ಬಿಡಲಿಕ್ಕೆ ಹೊರಟ್ರೆ ಪ್ರತಿನಿತ್ಯ ಆಯುಷ್ಯ ಹಾನಿಯಾಗುತ್ತೆ ಅಂತ ಹೇಳ್ತಾರೆ. ಪ್ರತಿನಿತ್ಯ ಆಯುಷ್ಯ ಹಾನಿಯಾಗುತ್ತೆ. ಸೂರ್ಯೋದಯಕ್ಕಿಂತ ಮುಂಚೆ ಏಳದೇ ಇರೋದೇ ಒಂದು ಆಯುಷ್ಯ ಹಾನಿಗೆ ಕಾರಣ, ಸರ್ಗ್ಯ ಕೊಡದೇ ಇರೋದೇ ಇನ್ನೊಂದು ಆರೋಗ್ಯ ಆಯುಷ್ಯ ಹಾನಿಗೆ ಕಾರಣ, ಅನಾರೋಗ್ಯಕ್ಕೂ ಕಾರಣ. ಇದರಿಂದ ನಾವು ನೋಡೋದು ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ, ಮಾಡೋದೇನು ಕೆಟ್ಟದಾಗಲಿ ಅಂತೇಳಿ. ಇದು ಅವರಿಗೆ ಗೊತ್ತಿರೋದಿಲ್ಲ, ಯಾಕೆ 8 ವರ್ಷಕ್ಕೆ ಉಪನಯನ ಮಾಡಿ ಏನು ಗೊತ್ತಿರುತ್ತೆ ಪಾಪ ಅವರಿಗೆ. ಆದ್ದರಿಂದ ಎಲ್ಲ ಹೇಳ್ತಾ ಹೋದ್ರೆ ಆಗ ಗೊತ್ತಾಗ ಅವನೇನ್ ಮಾಡ್ತಾನೆ, ತನ್ನ ಮಕ್ಕಳನ್ನ ಹಾಗೆ ಡೆವಲಪ್ ಮಾಡ್ತಾನೆ. ಮತ್ತೆ ಓ ನನ್ನ ತಂದೆ ಹೀಗೆ ಮಾಡಿಸಿದ್ದ, ನೀವು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದಕ್ಕೆ ವಂಶ ಅಂತ ಕರೆಯೋದು. ವಂಶಾಭಿವೃದ್ಧಿ ಅಂದರೆ ಬರೀ ದೇಹ ಕೊಟ್ಟರೆ ವಂಶಾಭಿವೃದ್ಧಿ ಅಲ್ಲ, ಅದು ತಕ್ಕಂಥ ಸಂಸ್ಕೃತಿಯನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಅದನ್ನು ಕೊಡದೆ ಹೋದರೆ ಧೃತರಾಷ್ಟ್ರ ಹೇಗೆ ಸೋಲ್ತಾನಲ್ಲ ಹಾಗೆ ವ್ಯರ್ಥವಾದ ವ್ಯಾಮೋಹಕ್ಕೊಳಗಾಗಿಬಿಟ್ಟು ಅವನು ಹೇಳಿದಾಗೆ ಕೆಡುತ್ತಾನೆ. ವಿದುರನಿಗೆ ಸಮಾಧಾನ, ಮುಂದೆ ಎಲ್ಲ ನೋಡ್ಕೊಂಬೋಣ, ಈಗ ಬೇಡ ಮುಂದೆ ನೋಡ್ಕೊಂಬೋಣ, ರಿಟೈರ್ ಆದ್ಮೇಲೆ ನೋಡ್ಕೊಂಬೋಣ ಅಂತಾರಲ್ಲ, ಹಾಗೆ ಹೀಗೆಲ್ಲ ಬೇಡ, ಆಮೇಲೆ ಹಾಗೂ ಮಾಡಿದ್ರೆ ಆಯ್ತಲ್ಲ. ಏನ್ ಮಾಡ್ತಾನೆ ಆಮೇಲೆ ಸಂಧ್ಯಾ ಕೈ ನಡುಗ್ತಾ ಇರುತ್ತೆ, ಏನ್ ಸಂಧ್ಯಾ ಒಂದೇ ಮಾಡ್ತಾನೆ. ಮತ್ತೆ ಮೆಮೊರಿ ನೆನಪೇ ಇರೋದು, ಎಷ್ಟೋ ಪುಸ್ತಕ ನೋಡಿದ್ರು ಮಾಡ್ತಿರುತ್ತೆ, ದಿವಸ ಪುಸ್ತಕ ನೋಡಿದ್ರು ಬರೋದೇ ಇಲ್ಲ ಕೊನೆಗೆ ಅವರಿಗೆ. ಆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬರುತ್ತಾ ಹಾಗೆ ವಯಸ್ಸಾದ್ಮೇಲೆ ಬರೋದೇ ಇಲ್ಲ. ಅವ್ ಮಾಡೋದೇನಿ ಮತ್ತೆ ನೋಡ್ತಾನೆ, ಸಾಧ್ಯ ಸರಿ ಇಲ್ಲ ಮುಂದಿನ ಜನ್ಮಕ್ಕೆ ಅಂತ ಹೇಳ್ಬಿಡ್ತಾನೆ. ಮೊದಲು ರಿಟೈರ್ ಆದ್ಮೇಲೆ ಅವ್ರ ಮುಂದಿನ ಜನ್ಮಕ್ಕೆ ದೇವ್ರು ಕಾಯ್ಕೊಂಡು ಕೂತಿರು, ಅರ್ಗೆ ಕೊಡೋದಕ್ಕೆ ಅಲ್ಲಿವರಿಗೆ ಕಾಯ್ಕೊಂಡು ಕೂತಿರ್ಬೇಕು. ಲೈಟ್ ಬಿಲ್ ಮುಂದಿನ ಜನ್ಮ ಕೊಡ್ತೀವಿ ಅಂತೇಳಿ ಗೊತ್ತಾಗುತ್ತೆ, ಮುಂದಿನ ಜನ್ಮಕ್ಕೆ ಲೈಟ್ ಕೊಡ್ತೀವಿ ಅಂತ ಹೋಗ್ಬಿಡ್ತಾರೆ. ಆಕೆ ಇವತ್ತು ವಾಟರ್ ಬಿಲ್ ಟೆಪ್ಪು ಕೊಡ್ತಾನೆ, ಎಲ್ಲದನ್ನು ಕೊಡ್ತಾನೆ. ಈ ಸೂರ್ಯಾರಿಗೆ ಒಳ್ಳೆ ಗೋಳಾಡ್ತಾನೆ, ಅದೆಲ್ಲ 1000 ರೂಪಾಯಿ ಕೊಡ್ಬೇಕು ಅದಕ್ಕೆಲ್ಲ, ಅದನ್ನು ಕೊಡ್ತಾನೆ. ಇದೇನು ಬರೀ ಅರಿಗೆ ನೀರು ಅಷ್ಟೇನಲ್ಲ, ಅದ್ರ ನೀರು ಅಷ್ಟೇ ಕೊಡೋದು. ನೀರು ಕೊಡೋದಕ್ಕೆ ನಾವು ಸೋಮಾರಿತನ ಮಾಡಿದ್ದಕ್ಕೆ ಆಯುಷ್ಯ ಆರೋಗ್ಯ ಎಲ್ಲ ಕಳ್ಕೊಡ್ತಾನೆ ಮನುಷ್ಯ. ಅಂದ್ರೆ ಎಂತ ದುರಂತ ಇದು, ಧೃತರಾಷ್ಟ್ರ ಸರ್ವಸ್ವ ಕಳ್ಕೊತಾನೆ. ಈಗ ದುರ್ಯೋಧನ ಮಾತು ಕೇಳಿದ್ದಕ್ಕೆ ಅವನು ಶಾಶ್ವತ ಬಯಸ್ಕೋಬೇಕು. ಅದು ಮಹಾಭಾರತ ಎಲ್ಲಿವರೆಗೂ ಇರ್ತದೋ, ಎಲ್ಲಿವರೆಗೂ ಓದೋ ಜನಾಂಗ ಇರ್ತಾರೋ ಅಲ್ಲಿ ಧೃತರಾಷ್ಟ್ರ ತಪ್ಪು ಮಾಡದ ಅಂತ ಅನ್ಸ್ಕೋತಾನೆ ಇರಬೇಕು. ಎಂಥ ಅಪಕೀರ್ತಿ ಗುರಿಯಾಯ್ತು. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯಾಮ್. ಅರ್ಜುನಿಗೆ ಭಗವಂತನ ಎಚ್ಚರಿಸ್ತಾನೆ, ಧೃತರಾಷ್ಟ್ರನಿಗೆ ಆಗ್ತಾ ಇದೆ ಅದು ಒಂದು. ಕೊನೆಗೆ ಪಾಂಡವರು ಇವ್ನು ನೋಡಿದ್ರೆ ದುರ್ಲಾಭ ಪಡೆಯಲಿಕ್ಕೆ ಇವನು ಹೊರಟ್ರೆ ಪಾಂಡವರು ಮಾತ್ರ ಆಯ್ತು ಬರ್ತೇವೆ ಅಂತ ಬಂದೇ ಬಿಟ್ಟನು. ಧರ್ಮರಾಜನಂತೂ ಶರಣಾಗಿಯೇ ಬಿಡುತ್ತಾನೆ. ಸ್ವಂತ ತಂದೆಯೆಲ್ಲ ಏನಲ್ಲ, ತನ್ನ ದೊಡ್ಡಪ್ಪನ ಮಾತನ್ನ ಅಷ್ಟು ವಿಧೇಯನಾಗಿ ಕೇಳ್ತಾನೆ. ಇದು ಆಶ್ಚರ್ಯ. ಸ್ವಂತ ತಂದೆ ಮಾತನ್ನ ಈ ರೀತಿ ಕೇಳೋದು ಕಷ್ಟ. ಆ ದೊಡ್ಡಪ್ಪ ಅಂತ ಹೇಳಿ ಅದು ಕೆಟ್ಟವನು ಬೇರೆ, ಜೊತೆಗೆ ಅಂಥವ್ನ ಮಾತನ್ನು ಕೇಳ್ತಾನಲ್ಲ. ಇಂಥ ಬುದ್ಧಿ ಯಾತಕ್ಕೆ ಬಂತು ಅಂತ ಕೇಳಿದರೆ ರಾಮದೇವರು ಮಾಡಿದ್ದೇನು, ತನ್ನ ತಂದೆಯ ಮಾತನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು 14 ವರ್ಷ ಕಾಡಿಗೆ ಹೋದ್ರಲ್ಲ, ಎಂಥ ಅಸಾಮಾನ್ಯವಾದಂಥ ತ್ಯಾಗ, ತಂದೆಗೋಸ್ಕರ ಮಾಡಿದ ತ್ಯಾಗ. ರಾಮಾಯಣ ಮೊದಲು ತಾನೆ ನಡೆದಿದ್ದು ಮಹಾಭಾರತಕ್ಕಿಂತ. ಅದನ್ನು ಕೇಳಿದ ಇಂಪ್ಯಾಕ್ಟ್ ಇತ್ತು, ಏನ್ ಮಾಡ್ತಾ ಇದೆ, ನಾನು ತಂದೆ ತಾಯಿ ಮಾತನ್ನು ಕೇಳಬೇಕು. ಸ್ವಂತ ತಂದೆ ಇಲ್ಲ, ದೊಡ್ಡಪ್ಪ ಚಿಕ್ಕಪ್ಪಂದ್ರು ತಂದೆ ಇದ್ದ ಹಾಗೇನೆ, ಅದಕ್ಕೋಸ್ಕರ ಅವ್ರ ಮಾತನ್ನು ಕೇಳಬೇಕು ಅಂತ ಹೊರಟ. ಒಂಥರ ಮೆಕ್ಯಾನಿಕಲಿ ಫಾಲೋ ಮಾಡಿದಾಗಾಯ್ತು. ಆದರೆ ಭೀಮಸೇನಂತಹ ತಮ್ಮ ಇದ್ದಿದ್ದಕ್ಕೆ ಆ ತಪ್ಪೆಲ್ಲ ಸೆಟ್ರೇಟ್ ಆಗ್ತಾ ಇತ್ತು, ಇಲ್ಲದೆ ಹೋಗಿದ್ರೆ ತಪ್ಪಾಗ್ತಾ ಇತ್ತು. ರಾಮದೇವರು ತೋರಿಸಿದ್ದ ಲೋಕ ನೀತಿಯನ್ನ ಅದು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಿದ್ರೆ ಸರಿ ಹೋಗ್ತಿತ್ತು, ಸ್ವಲ್ಪ ತಪ್ಪತಾ ಇದ್ದಾನೆ. ಆ ಹೊತ್ತಿಗೆ ಮುಖ್ಯ ಉದ್ದೇಶ ಸರಿ ಇತ್ತು, ಆದ್ದರಿಂದ ಕೊನೆ ಒಳ್ಳೇದಾಗುತ್ತೆ. ಮಧ್ಯ ಮಧ್ಯ ತುಂಬಾ ಕಷ್ಟಪಡ್ತಾನೆ ಧರ್ಮರಾಜ, ಕೊನೆಗೂ ಬರ್ತಾನೆ. ದಾರಿಯುದ್ದಕ್ಕೂ ಹೇಳ್ತಾರೆ ಹೋಗಬೇಡ ಹೋಗಬೇಡ ತಪ್ಪು ತಪ್ಪು ಅಂತ ಎಷ್ಟು ಹೇಳಿದ್ರು ಕೂಡ ಧರ್ಮರಾಜ ಕೇಳದೆ ಬಂದ. ಅಲ್ಲಿ ಬೀಡು ಬಿಟ್ಟಾಯ್ತು, ರಾತ್ರಿಯನ್ನ ಕಳೆದರು, ಬೆಳಗಾದ ತಕ್ಷಣ ಸಭಾಮಂಟಪವನ್ನು ಪ್ರವೇಶ ಮಾಡಿದರು. ಅದು ದುರ್ಯೋಧನ ತನ್ನ ತಂದೆಗೆ ಹೇಳಿ ನಿರ್ಮಾಣ ಮಾಡಿದಂತಹ ದ್ಯೂತ ಭವನ. ಅದು ನಮ್ಮ ಮಾಡರ್ನ್ ಟೈಮ್ ಕ್ಲಬ್ ಅಂತ ಅರ್ಥ, ಇನ್ನೇನಲ್ಲ ಅದಕ್ಕೆ, ದ್ಯೂತ ಭವನ ಅಷ್ಟೇ. ಅದು ಸಭಾಭವನ ಅಂತ ಹೇಳಿದರೆ ಯಜ್ಞ ಮಂಟಪ ಅಲ್ಲ, ದ್ಯೂತ ಸಭೆಯನ್ನ ನಿರ್ಮಾಣ ಮಾಡಿಸಿದ್ದಾನೆ. ಅಂಥ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಕೂತಿದ್ದಾರೆ. ಎಂಥ ಒಂದು ನೋಡಿದರ, ಅವನ ಅನ್ನ ತಿಂದಿದ್ದರ ಫಲ ಅಂತ ಕೆಟ್ಟ ಸಭೆಯಲ್ಲಿ ಕೊಡಬೇಕಾಗಿದೆ. ದೇವಸ್ಥಾನದಲ್ಲಿ ಕೊಡಬೇಕಾದ ಮಹಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನುಭಾವರವರು, ಅಂಥವರು ಈ ದುರ್ಯೋಧನನ ಒಂದು ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದನ್ನು ಕಲಿಯ ಬಂಧನ ದಾಕ್ಷಿಣ್ಯ ಅಂದ್ರೆ ಹಾಗೇನು. ಯಾವಾಗ ಮನುಷ್ಯ ಇನ್ನೊಬ್ಬರ ಉಪಕಾರಕ್ಕೊಳಗಾಗ್ತಾನೆ ಅದಕ್ಕೆ ಹಂಗು ಅಂತ ಕರೀತಾರೆ. ಆ ಹಂಗಿಗೆ ಬಿದ್ದರೆ ಅದನ್ನ ಋಣ ಅಂತ ಹೇಳಿದ್ರೆ ಹಾಗೇನೆ. ಅದರ ಫಲ ಅಲ್ಲಿ ಕೂತಿದ್ದಾರೆ. ಇನ್ನೇನು ದ್ಯೂತ ಪ್ರಾರಂಭವಾಗಬೇಕು, ನಿನ್ನೆ ಹೇಳಿದ ಹಾಗೆ ದುರ್ಯೋಧನ ಜಾರ್ಕೊಂಡ್ಬಿಟ್ಟ ಆ ಟೈಮ್ನೊಳಗೆ, ನಾನು ದ್ಯೂತ ಆಡೋದಿಲ್ಲ, ಶಕುನಿ ಮುಂದೆ ಬಿಟ್ಟು ಆಡಿಸ್ತೇನೆ. ಇದು ತುಂಬಾ ಜನಕ್ಕೆ ದೊಡ್ಡ ಉತ್ತರ ಇದು. ಒಂದು ಕಲಿ ಕಲಿ ಅಂತ ಹೇಳ್ತಾರಲ್ಲ, ಎಲ್ಲಿದ್ದಾನೆ ಕಲಿ ಅಂತ ಕೇಳಿದರೆ ಡೈರೆಕ್ಟ್ ಕಲಿ ಕಾಣೋದಿಲ್ಲ, ಯಾರನೋ ಮುಂದೆ ಬಿಡ್ತಾನೋ. ಈ ಕಲಿಯ ಕುತಂತ್ರ ಹಾಗೇನು, ಶಕುನಿ ಮುಂದೆ ಬಿಟ್ಟುಬಿಟ್ಟ. ಅಲ್ಲಿ ಶಕುನಿ ಮುಂದೆ ಬಿಟ್ಟ, ತಾನು ಹಿಂದಿದ್ದಾನೆ. ಆದ್ರಿಂದ ಕಲಿ ಡೈರೆಕ್ಟ್ ಕಾಣದೆ ಹೋಗೋದ್ರಿಂದ ಏನ್ ಮಾಡ್ತೇವೆ ನಾವು? ಮೋಸ ಹೋಗಿಬಿಡ್ತೇವೆ. ಈ ಕುತಂತ್ರವೇ ಇವತ್ತು ಕಲಿಯುಗದಲ್ಲಿ ಯಾವಾಗಲೂ ಅಷ್ಟೇನೆ. ಭ್ರಷ್ಟಾಚಾರ ತಾನು ಡೈರೆಕ್ಟ್ ಮಾಡೋದು, ಇನ್ನೊಬ್ಬರಿಗೆ ಮಾಡಿಸ್ತಾ ತಾನು ಏನು ಗೊತ್ತಿಲ್ಲ ಕೂತಿರ್ತಾನೆ. ಇದು ಕಲಿಯ ತಂತ್ರ. ಇದು ಮೇಲ್ನೋಟಕ್ಕೆ ಹಿಡೀರಿ ಅಂತಾನೆ, ಒಳಗೋಸ್ಕರ ಬಿಡಿರಿ ಅಂತಿರ್ತಾನೆ. ಆ ಥರ ಹೊರಗೆ ಮೇಲ್ನೋಟಕ್ಕೆ ಹಿಡೀರಿ ಕಳ್ಳನ್ನ, ಒಳಗಡೆ ಫೋನ್ ಮಾಡಿ ತಕ್ಷಣ ಬಿಟ್ಟು ಬಿಡಿ ಅಂತ ಹೇಳಿರ್ತಾನೆ. ಹಾಗೆ ಉಳಿದವರಿಗೆ ಗೊತ್ತಾಗೋದಿಲ್ಲ. ಈ ಕಲಿಯ ಕುತಂತ್ರ ಅಂದ್ರೆ ಹಾಗೆ, ಅವನು ಶಕುನಿನ ಮುಂದೆ ಬಿಟ್ಟು ತನ್ನ ಕಾರ್ಯ ಸಾಧನೆ ಮಾಡ್ತಾ ಇದ್ದಾನೆ, ದುಷ್ಕಾರ್ಯ ಸಾಧನೆ ಮಾಡುತ್ತಾನೆ. ಅದಕ್ಕೆ ಶಕುನಿ ಅಂದ್ರೆ ಯಾರು? ಆಚಾರ್ಯ ಹೇಳುತ್ತಾರೆ, ನಾಸ್ತಿಕ್ಯಂ ಶಕುನಿರ್ನಾಮ. ನಾಸ್ತಿಕ್ಯವೇ ಶಕುನಿಯ ಪ್ರತೀಕ. ಇವತ್ತು ಎಲ್ಲದಕ್ಕೂ ಮುಂದೆ ಬಿಡೋದೇನೋ, ದೇವರಿಲ್ಲ, ಧರ್ಮ ಇಲ್ಲ, ಈ ಮಾತು ಕಿವಿಗೆ ಬಿತ್ತೋ ಇಲ್ಲೋ, ಹಾಗಿರೋ ಸಂಧ್ಯಾವನ್ಯಕ್ಕೆ ಪೂಜೆ ಹಾಕಿ ಬಿಡಕ್ಕೆ ಶುರು ಮಾಡಿಬಿಡ್ತಾನೆ. ಕ್ಲಾಸ್ ಇಲ್ಲ, ಮುಗಿದೋಯ್ತಾನೆ, ಮೇಷ್ಟ್ರು ಬಂದಿಲ್ಲ, ಚಕ್ರ ಒಳಗೆ ಹೋಗಿಬಿಡ್ತಾನೆ. ಕಡೆ ಮುಗಿದೋಯ್ತು. ಹೇಳಿದ್ದು ಒಂದು ಮಾತು, ಇವತ್ತು ಮೇಷ್ಟ್ರು ಇಲ್ಲ ಅಂತ ಹೇಳಿದ ತಕ್ಷಣ ಕ್ಲಾಸ್ ಹೇಗೆ ಡಿಸ್ಲೊಕೇಟ್ ಆಗ್ತದೋ, ದೇವರಿಲ್ಲ ಅಂತ ಹೇಳಿದ ತಕ್ಷಣ ಜೀವನ ಪೂರ್ತಿ ಡಿಸ್ಲೊಕೇಟ್ ಆಗಿ ಹೋಗ್ತದೆ. ಅದಕ್ಕೆ ನಾಸ್ತಿಕ್ಯಂ ಶಕುನಿರ್ನಾಮ. ನಾಸ್ತಿಕ್ಯವನ್ನು ಮುಂದೆ ಬಿಟ್ಟ, ದೂತ ಪ್ರಾರಂಭವಾಯಿತು. ಇದರ ಆಗೊಮ್ಮೆ ಹೇಳಿದ, ತುಂಬಾ ತುಂಬಾ ತಪ್ಪಿದ, ಒಂದು ಅಕ್ಷಮ್ಯ ಅಪರಾಧ. ರಾಜ ಮಹಾರಾಜರು ದ್ಯೂತ ಆಡೋದ, ರಾಜಸೂಯಾಗ ಮಾಡಿದ ಧರ್ಮರಾಜನ ಜೊತೆಗೆ ದ್ಯೂತ ಆಡೋದೇನು, ಬಂಧುಗಳಾಗಿ ದ್ಯೂತ ಆಡೋದ? ದ್ಯೂತದಂತ ಹೇಯ ಕೆಲಸ ಮತ್ತೊಂದಿಲ್ಲ. ಇದರಿಗಿಂತ ಕೆಟ್ಟ ವ್ಯಸನ ಇನ್ನೊಂದಿಲ್ಲ. ಅದೆಷ್ಟು ಹೇಳಿದ್ರು ಕೇಳೋದಿಲ್ಲ. ಇಲ್ಲ, ಇದೊಂದು ಫ್ರೆಂಡ್ಲಿ ಮ್ಯಾಚ್ ಅಂತ ಶುರು ಮಾಡ್ತಾರಲ್ಲ ಆಟ, ಇಸ್ಪೀಡ್ ಶುರು ಮಾಡೋದೆ ಹಾಗೆ. ಫ್ರೆಂಡ್ಲಿ ಅಂತ ಶುರು ಮಾಡ್ತಾರೆ, ಕೊನೆಗೆ ಅದು ಡೆಡ್ಲಿ ಆಗ್ತದೆ. ಕೊನೆಗೆ ಒಬ್ಬರೊಬ್ರು ಸಾಯ್ಬೇಕಂತ ಸ್ಥಿತಿ ಒಯ್ದು ಬಿಡ್ತಾರೆ. ಪೇಪರ್ ನೋಡ್ತಾನೆ ಇರ್ತೇವೆ ಅಂತ ದುರಂತಗಳನ್ನ. ಅಂತ ಸನ್ನಿವೇಶ ಬಂತು. ಒಂದೊಂದೇ ತಾನು ಜಾರಿಕೊಂಡು ಯಾವಾಗ ಶಕುನಿನ ಕೂಡಿಸ್ದ, ಧರ್ಮರಾಜ ಇನ್ನೊಮ್ಮೆ ತಪ್ಪು ಮಾಡಿದ, ತಾನು ಆಗ ನಾನೂ ಆಡೋದಿಲ್ಲ, ಭೀಮನ ಕೂಡಿಸ್ತೇನೆ ಅಂತ ಹೇಳಿದ್ರೆ ರೀತಿ ಬೇರೆ ಆಗ್ತಿತ್ತು. ಆದರೆ ತಾನು ಸೋತ, ತಾನೇ ಕೊಡ್ತೇನೆ ಅಂತ ಕುತ್ಕೊಂಡು ಬಿಟ್ಟ. ದುರ್ಯೋಧನನ ಮೋಸಕ್ಕೆ ಬಲಿಯಾಗ್ತಾನೆ. ಇದಕ್ಕೆಲ್ಲ ಕಾರಣ ಕಲಿಯ ಒಂದು ಆವೇಶ ಶುರುವಾಗಿತ್ತು ಆತನೊಳಗೆ. ಆಗ್ಲೇ ಯುದ್ಧ ಪ್ರಾರಂಭವಾಯಿತು. ಏನಿಡುತ್ತೆ ಅಂತ ಶುರು ಮಾಡಿದೆ. ಮತ್ತೆ ಏನಿಡಬೇಕು? ಸಾಮಾನ್ಯವಾಗಿ ಯಾರೋ ಇಟ್ಟುಬಿಟ್ರೆ 10 ಪೈಸಾ 20 ಪೈಸಾ ಇಡಬಹುದು. ರಾಜ ಮಹಾರಾಜರಾಗಲಿ ಇಡ್ಲಕ್ಕಾಗ್ತದಾ? ಸಾಧ್ಯನೇ ಇಲ್ಲ. ಧರ್ಮರಾಜ ಇಡ್ತಾ ಹೋಗ್ತಾನೆ. ಒಂದ್ಸದ್ ಬರೀ ಆನೆಗಳನ್ನೇ ಇಟ್ಟುಬಿಡ್ತಾನೆ. ಈಗ ಆನೆಗಳಿಲ್ಲ ಬಿಡಿ, ಸಾಕಷ್ಟಾನೆ ಅವೇ ಹೋಗಿದೆ, ಕೆಲವೊಂದು ಇವನು ಹೊಡೆದು ಬಿಟ್ಟಿದ್ದಾನೆ ಪಾಪ. ಹೀಗಾಗಿ ಹೆಚ್ಚು ಆನೆಗಳಿಲ್ಲ ಇವತ್ತು. ಅವಾಗೇನು ಆನೆಗಳು ಅಂತ ಹೇಳಿದ್ರೆ ನೀವು ಓದಬೇಕು. ಟ್ರಾವೆಲ್ ಆಗಿ ಬರ್ತಾರೆ ಚೈನಾ ಯಾತ್ರಿಕರು ಬಂದಾಗ ನಮ್ಮ ಭರತಖಂಡ ವರ್ಣನೆ ಮಾಡ್ತಾರೆ. ಇಲ್ಲಿ ಊರೂರಲ್ಲಿ ಆನೆ ಕುದುರೆಗಳಿವೆ ಅಂತ ಹೇಳ್ತಾರೆ. ಊರೂರಲ್ಲಿ ಆನೆ ಕುದುರೆಗಳು ಸಂಚಾರ ಮಾಡಬೇಕಾದ್ರೆ ತಾರತಮ್ಯ. ಆನೆ, ಕುದುರೆ, ರಥ ಇವೆಲ್ಲ ಪ್ರತಿನಿತ್ಯ ನಮ್ಮ ಸ್ಕೂಟರ್ ಕಾರುಗಳು ಹೇಗೋ ಹಾಗೆ. ಆನೆ ಇಟ್ಟವನು ಅಂದ್ರೆ ಭಾರಿ ಶ್ರೀಮಂತ ಅಂತ ಅರ್ಥ. ಕುದುರೆ ಇಟ್ಟವನು ಇನ್ನೊಂದು ರೀತಿ, ರಥ ಇಟ್ಟವನು ಇನ್ನೂ ಭಾರಿ. ಅವರು ರಾಜ ಮಹಾರಾಜರೇ ಇಡಬೇಕಾದ. ಅವ್ರು ಬಂದ್ರೆ ಯಾರ್ಯಾರು ಯಾರಿಗೆ ದಾರಿ ಕೊಡಬೇಕು ಅಂತ ಬರೀತಾರೋ ಅವರೆಲ್ಲ ಕೂಡ. ಆ ಹೇನತ್ ಸಾಂಗ್ ಇತ್ ಸಿಂಗ್ ಎಲ್ಲ ಬರೀಬೇಕಾದ್ರೆ ಟ್ರಾಫಿಕ್ ರೂಲ್ಸ್ ಹೇಗಿತ್ತು ಅಂತ ಹೇಳುತ್ತಾರೆ. ಆನೆ ಬರ್ತಾ ಇದ್ರೆ ಕುದುರೆಯವರು ದಾರಿ ಕೊಡಬೇಕಾದ. ಇಲ್ಲವರು ಗೊತ್ತಲ್ಲ ಆನೆ ಏನ್ ಮಾಡುತ್ತೆ ಅಂತ. ಅವರು ಬರೀತಿ ಅದು ಹೋಗೋವರೆಗೂ ಕಾಯ್ತಿರ್ಬೇಕಂತೆ. ಕುದುರೆ ಬಂದ ಕಾಲಕ್ಕೆ ನಡೆದೋಗರು ದಾರಿ ಕೊಡಬೇಕು, ರಥ ಬಂದ ಕಾಲಕ್ಕೆ ಉಳಿದವರೆಲ್ಲ ದಾರಿ ಕೊಡಬೇಕು. ಆ ತರ ಟ್ರಾಫಿಕ್ ರೂಲ್ಸ್ ಅದು ಒಂದು. ಇದರೆಲ್ಲ ರೆಕಾರ್ಡ್ ಮಾಡ್ತಾರೆ. ಅಷ್ಟು ಆನೆ ಕುದುರೆಗಳಿದ್ದು ಈತಂತೂ ಜಗತ್ತು ಕಂಡ ಚಕ್ರವರ್ತಿ ಧರ್ಮರಾಜ. ಎಷ್ಟು ಆನೆಗಳಿರಬೇಕು, ಎಷ್ಟು ಕುದುರೆ ಇರಬೇಕು, ಎಷ್ಟಿರಬೇಕು, ಒಂದೊಂದೇ ಇಡ್ತಾ ಹೋಗ್ತಾನೆ. ಎಲ್ಲಾ ಆನೆಗಳು ಹೋಯ್ತು ಅವನ ಆ ಒಂದೊಂದು ಆಟಕ್ಕೇನೆ. ಮತ್ತೆ ಇಟ್ಟ ತಕ್ಷಣ ನಾನು ಗೆದ್ದೆ ಅನ್ನೋದು ಹಾಕೋದು. ಇದಕ್ಕೆ ಎರಡು ಕಾರಣ. ಧರ್ಮರಾಜನಿಗೆ ಆಟ ಏನೂ ಬರ್ತಿರಲಿಲ್ಲ. ಮೊದಲನೇದಾಗಿ ಧರ್ಮರಾಜನಿಗೆ ಆಟ ಏನೂ ಬರ್ತಿರಲಿಲ್ಲ. ದ್ಯೂತ ಪ್ರಿಯೋ ಹಿ ಕೌಂತೇಯ ನಸ ಜಾನಾತಿ ದೇವಿ ತುಂ. ಆಟ ಬರ್ತಿರಲಿಲ್ಲ, ಆಟ ಆಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ. ಆದ್ರಿಂದಾಗಿನೆ ಆಟ ಆಡ್ತಾ ಇದ್ದಾನೆ. ಏನು ಗೊತ್ತಿಲ್ಲ, ಶಕುನಿಗೆ ಎಲ್ಲ ಗೊತ್ತಿದೆ, ಕಂಪ್ಲೀಟ್ ದ್ಯೂತ ಗೊತ್ತು. ಅದಕ್ಕಿಂತ ಜಾಸ್ತಿ ಮೋಸ ಗೊತ್ತು ಅವನಿಗೆ. ಎರಡೆರಡು ಬೇರೆ, ಒಂದು ದ್ಯೂತ ಇನ್ನೊಂದು ಮೋಸ. ದ್ಯೂತನೇ ಮೋಸ, ಎರಡು ಸೇರಿದಾಗ ಪಾಪದ ಅಮಾಯಕ ಧರ್ಮರಾಜ. ಪ್ರತಿ ಆಟದಲ್ಲೂ ಸೋಲು ಧರ್ಮರಾಜಿಂದೇನೆ. ಎಲ್ಲ ನಾದೇ ಗೆದ್ದೆ, ಇದನ್ನ ಗೆದ್ದೆ, ನೆಕ್ಸ್ಟ್ ಏನ್ ಇಡ್ತೀಯ, ನೆಕ್ಸ್ಟ್ ಏನ್ ಇಡ್ತೀಯ ಅಂತ ಕೇಳು. ಧರ್ಮರಾಜ ಒಂದ್ ಆಟದಲ್ಲಿ ಗೆಲುವಿನ ಹತ್ರ ಕೂಡ ಬರೋದಿಲ್ಲ. ಬೆಸ್ಟ್ ಆಫ್ ತ್ರೀ, ಬೆಸ್ಟ್ ಆಫ್ ಟೂ ಅವೆಲ್ಲ ಏನು, ಎಲ್ಲ ವರ್ಷೇ ಆತನ ಕೇಸು. ಪ್ರತಿಯೊಂದು ಕೂಡ ಸೋಲು ಸೋಲು ಸೋಲು. ಹೋಗ್ಲಿ, ನಾಲ್ಕೇಸ ಸೋತ್ ಮೇಲಾರೆ ಎಚ್ಚೆತ್ಕೋಬಾರದೆ. ಈ ಯಾವಾಗಲೂ ದ್ಯೂತ ಇವೆಲ್ಲ ಹೇಗೆ ಅಂತ ಕೇಳಿದರೆ, ಸೋತವನ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಆರೋ ಗೆಲ್ತೇನೋ ಏನೋ ಅಂತ ಹೋಗುದು ನಿಮ್ಮ. ಹೀಗಾಗಿ ಹೆಚ್ಚೆಚ್ಚು ಸೋಲೋದು. ಅದಕ್ಕೆ ವ್ಯಸನ ಅಂತ ಕರೀತಾರ. ವ್ಯಸನ ಅಂದ್ರೆ ಬ್ಯಾಡ್ ಹ್ಯಾಬಿಟ್ ಅಂತ ಅರ್ಥ. ವ್ಯಸನ ದುರ್ವ್ಯಸನಗಳವೆಲ್ಲ ಕೂಡ. ಇವತ್ತು ಬಿಡ್ತೇನೆ, ನಾಡು ಬಿಡ್ತೇನೆ ಅಂತಾನೆ ಆ ವ್ಯಸನಗಳು ಹೇಗೆ ಬಲಿಯಾಗ್ತಾನೋ ಹಾಗೆ ಧರ್ಮರಾಜ ಒಂದೊಂದೇ ಇಡ್ತಾ ಹೊಟ್ರ. ಕೊನೆಗೆ ಎಲ್ಲ ಸ್ಥಿರಾಸ್ತಿ ಪೂರ್ತಿ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ಚರಾಸ್ತಿ ಪೂರ್ತಿ ಹೊರಟು, ರಿಯಲ್ ಎಸ್ಟೇಟ್ ಹೋಯ್ತು, ಕ್ಯಾಶ್ ಹೋಯ್ತು ಅಂತಾರೆ. ಎಲ್ಲ ಕಳ್ಕೊಂಡ ಕೊನೆಗೆ ಏನೇನು ಉಳಿಲಿಲ್ಲ. ಸೆಕೆಂಡ್ ಹೇಳೋದು, ಆಯ್ತು ಇನ್ನು ಇದೆಯಾ, ಇನ್ನು ಏನಾದ್ರು ಇಡ್ತೀಯ ಅಂತ ಕೇಳು. ಸುಮ್ಮನೆ ಕೇಳಿ ಇಲ್ಲ ಅಂತ ಅನ್ಬಹುದಲ್ಲ. ಕುದುರೆ ಆಯ್ತು, ಆನೆ ಇಡ್ತಿತ್ತಾನೆ, ಆನೆ ಆಯ್ತು, ರಥ ಇಡ್ತಿತ್ತಾನೆ, ಧರ್ಮ ಇಲ್ಲ ಅಂತ ಹೇಳಾಗಿಲ್ಲ. ಆಹ್ವಾನ ಒಬ್ಬ ನಿರಾಕರಣೆ ಮಾಡಿ ಹೇಳ್ಬಿಟ್ಟಿದ್ದಾನಲ್ಲ, ನಿಮಗೆ ಶಪಥ ಮಾಡಿದ್ದಾನಲ್ಲ, ದೂತದಿಂದ ನಾನು ಹಿಂದಕ್ಕೆ ಹೋಗೋದಿಲ್ಲ, ಈ ಶಪಥ ಕ್ಷತ್ರಿಯ ಮಾಡಬೇಕು, ದೂತದಿಂದ ಹಿಂದಕ್ಕೆ ಹೋಗೋದಿಲ್ಲ ಅಂತ ಮಾಡಬಾರದು. ಯುದ್ಧೇಚಾತಿ ಅಪಲಾಯನಂ ಭಗವದ್ಗೀತೆಯಲ್ಲಿ ಬರುತ್ತೆ. ಕ್ಷತ್ರಿಯ ಮಾಡತಕ್ಕಂಥ ವ್ರತ ಎಂದೂ ಕೂಡ ಶಸ್ತ್ರ ಬಿಟ್ಟು ವಾಪಸ್ ಹೋಗೋದಿಲ್ಲ. ಶತ್ರು ಚಿಂತೆ ಇಲ್ಲ, ಶಸ್ತ್ರ ಬಿಡೋದಿಲ್ಲ ಅಂತ ಕ್ಷತ್ರಿಯ ಬದುಕಬೇಕು. ಶತ್ರು ಚಿಂತೆ ಇಲ್ಲ, ಶಾಸ್ತ್ರ ಬಿಡೋದಿಲ್ಲ ಅಂತ ಬ್ರಾಹ್ಮಣ ಬದುಕಬೇಕು. ಶಸ್ತ್ರೋಪಜೀವಿ ಅವನು, ಶಾಸ್ತ್ರೋಪಜೀವಿ ಇವನು. ಆದರೂ ನಮ್ಮ ಜನ ಹಾಗಲ್ಲ, ಶತ್ರು ಶಾಸ್ತ್ರ ಹಿಡಿಯೋದಿಲ್ಲ ಅಂತ, ಅದು ಶಾಸ್ತ್ರ ಬಿಡೋದಿಲ್ಲ, ಶತ್ರು ಶಾಸ್ತ್ರ ಓದೋದಿಲ್ಲ. ಎಕ್ಕಾದಾಗಲಿ ನೋಡೇ ಬಿಡೋಣ ಅಂತಕ್ಕಂಥ ಹಠ ಇದ್ರೆ ಹೇಗೆ ಉದ್ಧಾರ ಆಗ್ತಾನೆ? ಶಸ್ತ್ರದಿಂದ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಧರ್ಮರಾಜ ಬಿಟ್ಟ, ದೂತಕ್ಕೆ ಅಂಟಿಕೊಂಡ, ಒಂದೊಂದೇ ಹಂತ ದಾಟ್ತಾ ದಾಟ್ತಾ ಹೋಯ್ತು. ಕೊನೆಗೆ ಇನ್ನೇನು ಉಳ್ಕೊಂಡಿಲ್ಲ ಆತನ ಹತ್ರ. ವಿದುರ ಹೇಳ್ತಾನೆ, ಧರ್ಮರಾಜ ಇನ್ನು ಸಾಕು ಬಿಟ್ಟುಬಿಡು ಹೋಗ್ಲಿ, ಇಷ್ಟಾಗಿದ್ದೆ ಭಾರಿ ಅನ್ಯಾಯ, ಬಿಟ್ಟುಬಿಡು ಅಂತ ಕೇಳಿದರೆ ಶಕುನಿ ಬಿಡ್ತಾನಾ? ಓ ಧರ್ಮರಾಜನ ಮುಂದೆ ಗೆದ್ದರು ಗೆಲ್ಲಬಹುದು, ಹಾಗೆಲ್ಲ ಬಿಡ್ಲಕ್ಕಾಗೋದಿಲ್ಲ. ಅವನ ಆಸ್ತಿ ಹೋಗಿರಬಹುದು, ಎಲ್ಲ ವಸ್ತು ಹೋಗಿರಬಹುದು, ಅವನ ತಮ್ಮಂದಿರಿದ್ದಾರಲ್ಲ. ಧರ್ಮರಾಜ ನಕಲು ನೆಡ್ತೀಯಾ ಅಂತ ಕೇಳಿದಾನೆ. ನಕಲು ನೆಡ್ತೀಯಾ? ಧರ್ಮರಾಜ ಏನನ್ನಬೇಕು? ಹೂ ಅಂತ ಹೇಳೇ ಬಿಡ್ತಾನೆ. ಹೂ ಅಂತ ಹೇಳಿ ಮನುಷ್ಯನನ್ನ ದ್ಯೂತಕ್ಕಿಟ್ಟಾಡೋದು, ಇನ್ನೊಂದು ದಿನ ಆಸ್ತಿಗೆ ಇನ್ನೂ ಬಂದಿಲ್ಲ ಅಷ್ಟೊಂದು. ಧರ್ಮರಾಜ ಆಸ್ತಿ ಬಂದು ಬಿಡ್ತಾನೆ, ನಕಲು ನೆಡ್ತೇನೆ, ಇಟ್ಟೇ ಬಿಡ್ತಾನೆ. ನಕುಲಂ ಪಣಾಯ ಅಂತ ಹೇಳ್ತಾನೆ, ನಕಲನ್ನು ಇಟ್ಟ. ಆಗ ವಿದುರ ಹೇಳ್ತಾನೆ, ಏನಿದು, ಈ ಅನ್ಯಾಯದ ಪರಾಕಾಷ್ಠೆ ತಲುಪ್ತಾ ಇದೆ, ಯಾವ ಜೂಜುಕೋರು ಇಂಥ ಹೀನಾಯಕ್ಕೆ ಕಿಳಿಯೋದಿಲ್ಲ. ಧರ್ಮರಾಜ ನೀನು ಬಿಡು ಅಂತ ಆತನಿಗೆ, ಬಿಡು ಅಂತ ಈ ಕಡೆಗೆ, ಬಿಡಿಸುವಂತ ಋತರಾಷ್ಟ್ರ ಭೀಷ್ಮದ್ರೋಣರಿಗೆ. ಏ ಅವರಂತೂ ತಲೆ ಎತ್ತುತ್ತಾರೆ, ಸುಮ್ಮನೆ ನೋಡ್ತಾ ಕೂತ್ಬಿಟ್ಟಿದ್ದಾರೆ ಭೀಷ್ಮದ್ರೋಣಾದಿಗಳೆಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆ ಸಮಯದಲ್ಲಿ ಕುಂತಿ, ವಿದುರ, ಭೀಮಸೇನ, ದ್ರೌಪದಿ ನಾಲ್ಕು ಜನ ಬಿಟ್ಟು ಎಲ್ಲರೊಳಗೂ ಕಲಿಪ್ರವೇಶವಾಗಿತ್ತು ಅಂತ ಹೇಳ್ತಾರೆ. ನಾಲ್ಕು ಜನ ಮಾತ್ರ ಶುದ್ಧವಾಗಿದ್ದವರು, ನಾಲ್ಕು ಜನಗಳು ಮಾತ್ರ, ಉಳಿದವರೆಲ್ಲರ ಬುದ್ಧಿಯು ಕೂಡ ಕಲಿಯ ಒಂದು ಆಕ್ರಮಣದಿಂದ ಕೆಟ್ಟೋಗ್ಬಿಟ್ಟಿದೆ, ಎಲ್ಲ ಸುಮ್ಮನೆ ಕೂತಿದ್ದಾರೆ. ಆಗ ನಕಲನ್ನು ಆಡಿದ, ಓ ನಕಲನ್ನು ಸೋತಾಯ್ತು, ಸಹದೇವನ ನಿಡ್ತಿತ್ತಾನೆ ಶುರು ಮಾಡಿದ ತಕ್ಷಣ. ಸಹದೇವನ ನಿಡ್ತೀಯ? ಧರ್ಮರಾಜ ಹೂ ಅಂತ ಹೇಳಿದ್ದೆ ಕಣ, ಇಟ್ಟೇ ಬಿಟ್ಟ ಸಹದೇವನನ್ನು ಕೂಡ. ಒಂದೇ ಆಟಕ್ಕೆ ಆಯ್ತು, ಸಹದೇವನ ಗೆದ್ದಾಯ್ತು. ಮುಂದೆ ಎಂಥ ಅರ್ಜುನ, ಎಂಥ ಶಸ್ತ್ರಾಸ್ತ್ರ ಕೋವಿದ, ಅವನಿಟ್ಬಿಡು ಧರ್ಮರಾಜ ಅಂದನಂತೆ. ಧರ್ಮರಾಜ ಇಟ್ಟಾಯ್ತು. ಯಾವ ಅರ್ಜುನನ ಕಿರಾತಾರ್ಜುನಿಯ ಪ್ರಸಂಗ ಮುತ್ತಿ ಎಲ್ಲ ನಡಿಬೇಕಾಗಿದೆ ಮುಂದೆ. ಅವನು ಹುಟ್ಟಿದಾಗ ಅಶರೀರವಾಣಿಯಾಗಿದೆ ಪಾಪ. ಸರ್ವೇಷಾಂ ಧನ್ವಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಆದರೆ ಏನು ಕೇಳಲಿಲ್ಲ ಧರ್ಮ. ಅಂಥ ಪೂರ್ವ ಧನುರ್ಧಾರಿಯನ್ನ ಜೊತೆಗಿಟ್ಟೇ ಬಿಡ್ತಾನೆ. ಆ ಕ್ಷಣಕ್ಕೆ ಶಕುನಿ ಹೇಳ್ತಾನೆ, ಗೆದ್ದೆ ಅಂತ ಇಟ್ಟೇ ಬಿಟ್ಟ. ಆ ಕಡೆ ಖುಷಿಯಾಯ್ತು, ಇನ್ನು ಭೀಮಸೇನ ನೆಡ್ತೀಯ? ಇದಂತೂ ಜಗತ್ತಿನ ಪರಮ ದುರಂತ. ಇದು ಒಂದು ಭೀಮಸೇನ ನೆಡ್ತೀಯ ಜೂಜಿಗೆ, ಸರ್ವಮಲ ನಿಟ್ಟು ಜೂಜಾಡಿದರೆ ಆಗೋ ಹಾಗೆ. ಭೀಮಸೇನ ಅಂದ್ರೆ ಏನು? ರೂಪಮನ್ಯದಿವ ಧನ್ಯಾತ್ಮನ. ಎಷ್ಟೋ ಜನ ಸಾಲಿಗ್ರಾಮ ಮಾಡ್ತಾರಲ್ಲ, ಈ ಗುಂಪಿನ ಜನ ಅವರು ಸಾಲಿಗ್ರಾಮ ಮಾಡ್ತಾರೆ, ಪುಸ್ತಕ ಸುಡ್ತಾರೆ. ಅನೇಕ ಜನಗಳು ಪುಸ್ತಕ ಇಟ್ಕೊಳ್ಳೋದು ಬೇಡ, ಹಿಂದಿನ ಇಟ್ಟಿದ್ರೆ ಸುಟ್ಟು ಬೂದಿ ಮಾಡಿಬಿಡ್ತಾರೆ, ಒಲೆಗಾಕ್ತಾರೆ, ನೀರು ಕಾಯಿಸ್ಕೋತಾರೆ ಅದಕ್ಕೋಸ್ಕರ. ಆದ್ರೆ ಯಾರು ಯಮಲೋಕದಲ್ಲಿ ಇವರನ್ನು ಬೇಯಿಸ್ತಾರೆ ಯಮದೇವರು, ಬಿಡ್ತಾರ? ಕೊಪ್ಪರಿಗೆಯಲ್ಲಿ ಕರೀತಾರಂತೆ, ಹುರಿತಾರಂತೆ. ಅಂತ ಪಾಪ ಪರಮ ಪಾತಕ ಗುರಿ ಆಗ್ತಾನೆ. ಗ್ರಂಥ ಅಂದ್ರೆ ಅಕ್ಷರಗಳು ಅಂದ್ರೆ ಸರಸ್ವತಿ ಅಂತ ಅರ್ಥ. ಅದರಲ್ಲಿ ದೇವತಾ ಸನ್ನಿಧಾನವನ್ನು ಕಾಣಬೇಕೇ ಹೊರತು ಮತ್ತೊಂದು ವಸ್ತುವನ್ನಲ್ಲ. ಭೀಮಸೇನ ಸಾಕ್ಷಾತ್ ವಾಯುದೇವರು, ಪ್ರಾಣದೇವರು. ಭೀಮನನ್ನ ಪಣಕ್ಕಿಡೋದು ಅಂದ್ರೆ ಒಂದೇ, ಪ್ರಾಣವನ್ನೇ ಪಣಕ್ಕಿಡೋದು ಅಂದ್ರೆ ಒಂದೇ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ವಾಯುದೇವರನ್ನ ಪಣವನ್ನಾಗಿ ಇಟ್ಟು ಜೂತಾಡಿ ಶುರು ಮಾಡಿದನಂತೆ. ಇಲ್ಲಿ ಭೀಮಾರ್ಜುನರ ಹಿರಿಮೆಯನ್ನು ಗಮನಿಸಬೇಕು. ಇಷ್ಟೆಲ್ಲ ಮಾಡ್ತಿದ್ರೆ ನಾವು ಒಪ್ಪೋದಿಲ್ಲ ಅನ್ನಬಾರದೇವರು ಅನ್ನೋದಿಲ್ಲ. ಇದು ಭಾರಿ ಆಶ್ಚರ್ಯ. ಇದು ಸಾರಿಗಳು ಮಾರಕ್ಕೆ ಹೋಗಿರ್ತಾರೆ, ಸಾರಿಗ್ರಾಮ ಮಾರಬೇಡ ಅಂತ ಅನ್ನತ್ತ ಅನ್ನೋದಿಲ್ಲ, ಪುಸ್ತಕ ಮಾರಬೇಡ ಅಂತ ಅನ್ನೋದಿಲ್ಲ. ಯಾತಕ್ಕೆ? ಇವನ ಸಾಧನೆ ಇವನಿಗಾಗಬೇಕಷ್ಟೇ. ಅವರು ಉದ್ಧಾರ ಮಾಡೋದು ಯಾವಾಗ? ಕೇಳಿಕೊಂಡಿದ್ರೆ ಮಾಡ್ತಿದ್ರು. ಭೀಮಸೇನ ಸುಮ್ಮನೆ ಇದ್ದಾನೆ. ಒಂದು ಕಡೆಗೆ ಲೋಕ ನೀತಿ, ಇದು ಭೀಮನಿಂದ ಕಲಿಯಬೇಕಾದ ಪಾಠ. ತಂದೆ ಮಾಡಿದ ತಪ್ಪನ್ನ ರಾಮದೇವರು ಕ್ಷಮಿಸಿ ವನಕ್ಕೆ ಹೋದರು, ಅಣ್ಣ ಮಾಡಿದ ತಪ್ಪನ್ನ ಕ್ಷಮಿಸಿ ಭೀಮ ವನಕ್ಕೆ ಹೋಗ್ತಾ ಇದ್ದಾನೆ. ತಂದೆ ಮಾತನ್ನ ನಡೆಸಿದ್ದು ರಾಮದೇವರು, ಅಣ್ಣನ ಮಾತನ್ನ ನಡೆಸಿದ್ದು ಭೀಮಸೇನ. ಅಜ್ಜನಾಗಲು ನಡೆಸಿದ್ದು ದೊಡ್ಡದಲ್ಲ, ಯಾಕೆಂದ್ರೆ ಅವ್ರಿಗೆ ಇಷ್ಟು ಶಕ್ತಿ ಇಲ್ಲ. ನಿಜವಾದ ಶಕ್ತಿ ಇರೋ ಭೀಮಸೇನ ಅಣ್ಣನೇ ಒಂದು ಮಾತು ಎದುರಾಡೋದಿಲ್ಲ ಅಂತ ಕೇಳಿದರೆ ಎಂಥ ಜೀವನ ಅದು! ಎಷ್ಟು ಪವಿತ್ರವಾದಂತಹ ವ್ಯಕ್ತಿ ಭೀಮಸೇನಷ್ಟು ಧರ್ಮಜ್ಞರು ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ಶಾಸ್ತ್ರ ಅನ್ನೋದು ಹೇಳೋದಕ್ಕೆ ಮಾಡಿದ್ದಲ್ಲ, ಬದುಕಬೇಕದ. ಔಷಧಿ ನೋಡಿದರೆ ವಾಸಿಯಾಗೋದಿಲ್ಲ, ಅದನ್ನು ತಗೊಳ್ಬೇಕು. ಆ ದೃಷ್ಟಿಯಿಂದ ನಾವು ಶಾಸ್ತ್ರ ದೊಡ್ಡ ಔಷಧಿ. ಇದಕ್ಕೊಳ್ಳಿ ಭವರೋಗಕ್ಕೆ ಔಷಧಿ ಅಂತಲೇ ದಾಸರು ಹೇಳೋದು. ಶಾಸ್ತ್ರವೇ ದೊಡ್ಡ ಔಷಧಿ, ಆದ್ದರಿಂದ ಅನುಷ್ಠಾನಕ್ಕೆ ತರಬೇಕು. ಭೀಮ ಸಾಮಾನ್ಯರೇ ಅನುಷ್ಠಾನಕ್ಕೆ ತರೋದು ಕಷ್ಟ. ಭೀಮನಂತ ಅಂತ ವ್ಯಕ್ತಿ ಒಂದು ಮಾತಂದಿದ್ರೆ ಹೋಗಯ್ಯ ನೀ, ಅಂತ ಅಣ್ಣ ನೀನೀಗ, ನಾನು ಒಪ್ಪೋದಿಲ್ಲ ಅಂದ್ರೆ ಮುಗಿದೋಗ್ತಿತ್ತು. ಆ ಮಾತು ಮುಗಿದೋಗ್ತಿತ್ತು. ಜನ ಏನ್ ತಿಳ್ಕೊತಿದ್ರ ಆಮೇಲೆ? ಭೀಮ ಅಣ್ಣನ ಮಾತನ್ನು ಕೇಳೋದಿಲ್ಲ, ನಾವ್ಯಾರು ಕೇಳಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ, ಯಜ್ಜದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ಥದನು ವರ್ತದೆ. ದೊಡ್ಡವರ ಮೇಲ್ಪಂಕ್ತಿಯನ್ನ ಚಿಕ್ಕರು ಅನುಸರಿಸುತ್ತಾರೆ. ಮತ್ತು ರಾಮದೇವರು ತಂದೆ ಮಾತನ್ನು ಕೇಳಿದ್ ನಮಗೆ ಗೊತ್ತು, ಭೀಮಸೇನ ಅಣ್ಣನ ಮಾತನ್ನು ಕೇಳಿದ್ದು ಗೊತ್ತು. ಇಷ್ಟಾರು ತಂದೆ ಮಾತನ್ನು ನಾವು ಕೇಳೋದಿಲ್ಲ, ಅಣ್ಣನ ಮಾತನ್ನು ಕೇಳೋದಿಲ್ಲ. ಇನ್ನು ಅವರೇ ಬಿಟ್ಟಿದ್ರಂತೂ ನಮಗೆ ಒಳ್ಳೆ ಹೈವೇ ಸಿಕ್ಕಾಗಿರೋದು. ಅವರೇ ಕೇಳಿಲ್ಲ, ನಾವ್ಯಾಕೆ ಕೇಳಬೇಕು ಅಂತ ಬೇರೆ ಹೇಳ್ತೀವಿ. ಆದ್ರಿಂದ ಕೃಷ್ಣ ಹೇಳ್ತಾರೆ, ಉತ್ಸೀದೇಯು ರಿಮೇ ಲೋಕಾಹ ನಕುರಿಯಾಂ ಕರ್ಮ ಚೇದಹಂ. ಅರ್ಜುನ, ನಾನು ಧರ್ಮಾಚರಣೆ ಸ್ವತಃ ಮಾಡಿ ತೋರಿಸದೆ ಹೋಗಿದ್ದಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು ಅಂತ ಹೇಳ್ತಾನೆ. ದೊಡ್ಡವರೇ ಮಾಡಿ ತೋರಿಸದೆ ಹೋದರೆ ಚಿಕ್ಕವರ ಗತಿ ಏನಾಗಬೇಕು? ಅದಕ್ಕೆ ನನಗೇನು ಆಗಬೇಕಾಗಿಲ್ಲ. ನಾನು ಅವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನಾನು ಹೊಂದಬೇಕಾದ ಯಾವುದನ್ನು ಪರಿಪೂರ್ಣ ನಾನು. ಆದ್ರೆ ಪ್ರತಿಯೊಂದು ಕೆಲಸ ಕೃಷ್ಣ ಬೆಳೆ ಸಕಾಲಕ್ಕೆ ಕೇಳ್ತಿದ್ದಂತೆ. ಬ್ರಹ್ಮ ಮಲಗಿದ್ರೆ ತಾನೆ ಹೇಳಲಿಕ್ಕಾತ? ನಮ್ಮ ದೃಷ್ಟಿಯಲ್ಲಿ ಸಕಾಲ ಬ್ರಹ್ಮೇ ಮೂರ್ತೇ ಚೋತ್ಥಾಯ. ಎದ್ದು ಬಿಟ್ಟು ಧ್ಯಾನ ಕೊಡ್ತಿದ್ದಂತೆ ಕೃಷ್ಣ. ಸಕಾಲ ಸ್ನಾನ ಮಾಡ್ತಿದ್ದೆ, ಸಂಧ್ಯಾಂದೆ ಮಾಡ್ತಿದ್ದಂತೆ, ಪ್ರಾಣಾಯಾಮ ಮಾಡ್ತಿದ್ರು ಕೊಡ್ತಿದ್ದಂತೆ. ಯಾತಿಗೆ ಎಲ್ಲ ಜನ ನೋಡಿ ಕಲಿಬೇಕು ಅಂತ ಕೃಷ್ಣ ಮಾಡಿದ್ದು. ಅದೇ ರೀತಿ ಭೀಮಸೇನ ಮಾಡೋದು. ವರಿವಾಯುಗಳಲ್ಲಿ ಅಂತ ಒಂದು ವಿಚಿತ್ರವಾದ ಬಿಂಬ ಪ್ರತಿಬಿಂಬ ಭಾವ ಎಲ್ಲರಲ್ಲೂ ಉಂಟು. ಅವರು ಸಾಕ್ಷಾತ್ ಬಿಂಬ ಪರಮಾತ್ಮ, ಸಾಕ್ಷಾತ್ ಪ್ರತಿಬಿಂಬ ವಾಯುದೇವರು. ಹಾಗೆ ನಡೆಸಿದ್ರಂತೆ ಆಯ್ತು, ಇಟ್ಟಾಯ್ತು. ತಕ್ಷಣವೇ ಹೇಳಿದ,